ಉಗ್ರವಾದ ತಪಸ್ಸು ಹಿರಣ್ಯಕಶಿಪಿನದ್ದು ಮುಂದುವರಿಯುತ್ತಾ ಇದೆ. ಅದರ ಉರಿ ಬಿಸಿ ತಡೆಯಲಿಕ್ಕಾಗದೆ ದೇವತೆಗಳೆಲ್ಲ ಪ್ರಾರ್ಥನೆ ಸಲ್ಲಿಸಿದರು ಚತುರ್ಮುಖ ಬ್ರಹ್ಮದೇವರ ಮುಂಭಾಗದಲ್ಲಿ. ದೇವತೆಗಳ ಪ್ರಾರ್ಥನೆಯನ್ನು ತಡೆಯಲಿಕ್ಕಾಗದೆ ಚತುರ್ಮುಖ ಬ್ರಹ್ಮದೇವರು ಕೆಳಗಿಳಿದರು. ಈ ದೊಡ್ಡವರಿಗೆ ಸಮಸ್ಯೆ ಅಂದ್ರೆ ಹೀಗೆ ಕಾಲು ಜಗ್ಗುವರೇ ಇರುವುದು. ದಾಕ್ಷಿಣ್ಯ ಮೂರ್ತಿಯಾದ ಚತುರ್ಮುಖ ಬ್ರಹ್ಮದೇವರು, ದೇವತೆಗಳ ಪ್ರಾರ್ಥನೆ, ಹಿರಣ್ಯಕಶಿಪುವಿನ ತಪಸ್ಸು, ಎರಡಕ್ಕೂ ಒಂದು ರೀತಿಯಲ್ಲಿ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಭೂಮಿಗೆ ಇಳಿದು ಬಂದರು ಬ್ರಹ್ಮದೇವರು. ಬಂದರೆ ಹಿರಣ್ಯಕಶಿಪು ಕಾಣಿಸುವುದಿಲ್ಲ. ಯಾಕೆಂದ್ರೆ ತೃಣ ವಲ್ಮೀಕ ಕೀಚಕೈಹಿ ಪ್ರತಿಚ್ಛನ್ನಂ, ಹುಲ್ಲು ಬೆಳೆದಿದೆ. ನಮಗೊತ್ತು, ನಾಲ್ಕು ದಿವಸ ಗದ್ದೆ ಹಾಗೆ ಬಿಟ್ರೆ ಬೇಡವಾಗಿರ್ತಕ್ಕಂತಹ ಕಳೆ ಅದರಲ್ಲಿ ತುಂಬಿರ್ತದೆ. ಇವನು ಇಷ್ಟು ನೂರು ವರ್ಷ ತಪಸ್ಸು ಮಾಡಿದರೆ ಹಾಗೆ ಬೇಡವಾಗಿರ್ತಕ್ಕಂತಹ ಗಿಡಗಳೆಲ್ಲ ಬೆಳೆದಿತ್ತು, ಬಿದಿರು ಮೇಲಕ್ಕೆ ಬಂದಿತ್ತು, ವಲ್ಮೀಕ ಹುತ್ತನೇ ಬೆಳೆದಿತ್ತು. ಹೀಗಾಗಿ ಹಿರಣ್ಯಕಶಿಪುವಿನ ಶರೀರನೇ ಕಾಣಿಸಿಲ್ಲ. ಹಿರಣ್ಯಕಶಿಪುವನ್ನು ಪರಿಚಯ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬ್ರಹ್ಮದೇವರು ಹೇಳಿದ್ರು, ಅಪ್ಪ ಹಿರಣ್ಯಕಶಿಪು ಏಳು ಅಂತ. ಎಲ್ಲಿಗೆ ಹೇಳೋದವನು, ಮಣ್ಣು ಮುಚ್ಚಿಬಿಟ್ರೆ ಏಳುದು ಹೇಗೆ? ಮಣ್ಣು ಮೇಲಕ್ಕೆ ಬಂದ್ಬಿಟ್ಟಿತ್ತು. ಹೇಳಿದ್ರು, ನಿರಂಬುಹು ಕಹ ದಾರಯೇತ್ ಪ್ರಾಣ ದಿವ್ಯ ಶತಂ ಸಮಾಹ. ಬ್ರಹ್ಮದೇವರು ಹೇಳ್ತಾರೆ, ಇಂತಹ ಸಾಹಸ ಇತಿಹಾಸದಲ್ಲಿ ಯಾರೂ ಮಾಡಲಿಲ್ಲ. ಎಂತಹ ಸಾಹಸ? ದಿವ್ಯ ಶತಂ ಸಮಾಹ, ಒಂದು ವರ್ಷ ಎರಡು ವರ್ಷ ಅಲ್ಲ, ದೇವತೆಗಳ ಮಾನದಂಡದ ಪ್ರಕಾರ ನೂರು ವರ್ಷ ತಪಸ್ಸು ಯಾರೂ ಮಾಡಲಿಲ್ಲ ಅಂತ. ಹೇಗೆ ನಿರಂಬುಹು, ನೀರು ಸಹ ಕುಡಿಯದೆ ಅಸ್ಖಲಿತವಾಗಿರತಕ್ಕಂತಹ ಉಪವಾಸ ಮಾಡ್ತಾನೆ. ಅಬ್ಬಾ ಏನು ಆಶ್ಚರ್ಯ, ಏನು ಆಶ್ಚರ್ಯ, ಸಾಕು ಏಳು ಅಂತ ಹೇಳ್ತಾರೆ. ಹೇಳಲಿಕ್ಕಾಗುವುದಿಲ್ಲ, ಯಾಕೆಂದ್ರೆ ಪ್ರಾಣಾಹ ಅಸ್ಥಿಷು ಶೇರತೆ. ಅವನ ಪ್ರಾಣ ಎಲ್ಲಿ ಉಳಿದಿತ್ತು ಅಂದ್ರೆ ಬರೀ ಎಲುಬಿನಲ್ಲಿ ಮಾತ್ರ. ಯಾಕೆ? ದಂಶ ಭಕ್ಷಿತ ದೇಹಸ್ಯ, ಎಲ್ಲ ಕಚ್ಚಿ 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 ಎಲ್ಲ ಕಳೆದಿದೆ. ನಾಲ್ಕು ಸೊಳ್ಳೆ ಕಚ್ಚಿದ್ರೆ ಸಾಕು, ನಾವು ಬೆಳಿಗ್ಗೆ ಇಷ್ಟು ದಪ್ಪ ಆಗಿಬಿಡ್ತೇವೆ. ಅದು ಸೊಳ್ಳೆಗಳದೇ ರಾಜ್ಯ. ಎಲ್ಲ ಕೆಟ್ಟ ಜಂತುಗಳು, ವಿಷ ಜಂತುಗಳು ತುಂಬಿರತಕ್ಕಂತಹ ಜಾಗದಲ್ಲಿ ತಪಸ್ಸಿಗೆ ನಿಂತಿದ್ರೆ ಅವನ ದೇಹ ಎಲ್ಲ ಖಾಲಿಯಾಗಿತ್ತು. ಮಾಂಸ ರಕ್ತ ಎಂಥದೂ ಇಲ್ಲ, ಎಲುಬ ಮಾತ್ರ ಉಳಿದಿತ್ತು. ಪ್ರಾಣಾಹ ಅಸ್ಥಿಷು ಶೇರತೆ, ಬರೀ ಎಲುಬ ಮಾತ್ರ ಉಳಿದಿತ್ತಂತೆ. ಬ್ರಹ್ಮದೇವರು ನೋಡಿದ್ರು, ಪಾಪ ಹೇಳಲಿಕ್ಕೂ ಆಗುವುದಿಲ್ಲ ಅಂತ. ಕೊನೆಗೆ ದಿವ್ಯೇನ ಕಮಂಡಲು ಜಲೇನ ಔಕ್ಷತೆ ಪ್ರೋಕ್ಷಣೆ ಮಾಡಿದ್ರಂತೆ. ಕಮಂಡಲು ಜಲ ಇತ್ತು, ಪ್ರೋಕ್ಷಣೆ ಮಾಡಿದ್ರು, ದಿವ್ಯವಾಗಿರತಕ್ಕಂತಹ ಜಲ. ಎಂತಹ ಶರೀರ ಬಂತು, ಹಿರಣ್ಯಕಶಿಪು ಆಗಿಬಿಟ್ಟ. ಬಂಗಾರದ ಹಾಗೆ ಹೊಳೆಯುವ ದಿವ್ಯವಾದ ಶರೀರ ಹಿರಣ್ಯಕಶಿಪುವಿಗೆ ಬಂತು. ನಮಗೂ ಅನಿಸ್ತದೆ, ಹಾಗಾದ್ರೆ ನಾವು ಜಪ ಮಾಡ್ಲಿಕ್ಕೆ ಹೋಗ್ಬೋದು ಈಗ ಅಂತ. ಮುದುಕರಾದಾಗ ಜಪಕ್ಕೆ ಹೋದ್ರೆ ಗಟ್ಟಿಯಾಗಿರ್ತಕ್ಕಂತಹ ಶರೀರ ಬರುತ್ತೆ ಅಂತ. ಅದಕ್ಕೆ ನಮ್ಮ ಆಚಾರ್ಯರು ಹೇಳಿದ್ದು, ಏಕಾದಶಿ ಉಪವಾಸ ಮಾಡುವಾಗ ಹಿಂದೆ ಮುಂದೆ ನೋಡಬೇಡ ಅಂತ. ನಮಗೆ ಭಯ, ಏಕಾದಶಿ ಉಪವಾಸ ಮಾಡಿದ್ರೆ ಶರೀರದಲ್ಲಿ ಬಲ ಕುಗ್ಗಿದ್ರೆ, ರೋಗ ಜಾಸ್ತಿ ಆದ್ರೆ ಯಾರೀ ಕಾಯ್ತಾರೆ ಅಂತ. ದೇವರು ಕೇಳ್ದ, ಏಕಾದಶಿ ದಿವಸ ತಿಂದ್ರೆ ನೀನನ್ನು ಯಾರು ಕಾಯ್ತಾರೆ ಅಂತ ಕೇಳಿದ್ರು. ತಿಂದು ಶರೀರ ಹಾಳಾಗುವುದುಂಟು, ತಿನ್ನದೇನೂ ಹಾಳಾಗುವುದುಂಟು. ಕೇಳ್ತಾರೆ, ನಾನು ಉಪವಾಸ ಮಾಡ್ತೇನೆ, ನೀವು ಜವಾಬ್ದಾರಿಯ? ಯಾರು ಜವಾಬ್ದಾರಿ? ಅವರವರೇ ಜವಾಬ್ದಾರಿ. ಆ ಹಿರಣ್ಯಕಶಿಪುವಿಗೆ ಯಾರು ಜವಾಬ್ದಾರಿ ಅಂತ ವಿಶ್ವಾಸ ಇತ್ತು. ಯಾಕೆ? ತಪಸ್ಸು ಮಾಡಿದ್ರೆ ವ್ಯರ್ಥ ಆಗುವುದಿಲ್ಲ. ನದೇವ ತೋಷನಮೃತ, ದೇವತೆಗಳನ್ನು ಸಂತೋಷ ಪಡಿಸಿದ್ರೆ ಎಂದೂ ವ್ಯರ್ಥ ಆಗುವುದಿಲ್ಲ. ಆ ದೈತ್ಯನಿಗೆ ಇಷ್ಟು ದೀಕ್ಷೆ ಇದ್ರೆ ನಮಗೆಷ್ಟು ದೀಕ್ಷೆ ಇರಬಾರದ್ರಿ? ನಾವು ದೀಕ್ಷೆಯನ್ನು ಪಡೆಯಬೇಕಾಗಿರ್ತಕ್ಕಂಥದ್ದು. ರಕ್ಷತಿ ಇತ್ಯೇವ ವಿಶ್ವಾಸ, ಖಂಡಿತ ದೇವರು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅನ್ನುವ ವಿಶ್ವಾಸ, ಭರವಸೆ. ಜಪ ತಪಸ್ಸು ಯಾವುದೂ ಬಿಡಬಾರದು. ಆದರೆ ಹಿರಣ್ಯಾಕ್ಷ ತಪಸ್ಸು ಮಾಡಿದ, ಬ್ರಹ್ಮದೇವರನ್ನು ಒಲಿಸಿಕೊಂಡ, ದೇಹ ಬಂತು, ಅದು ಚಾಮೀಕರ ಸಮ ಗಾತ್ರ, ಬಂಗಾರದಂತಹ ಗಾತ್ರ ಬಂತು. ಎದ್ದ, ನಿಂತ, ನೋಡಿದ, ಬ್ರಹ್ಮದೇವರನ್ನು ಕಣ್ತುಂಬ ನೋಡಿದ, ಸಾಷ್ಟಾಂಗ ಪ್ರಣಾಮ ಮಾಡಿದಂತೆ. ಯಾಕೆಂದ್ರೆ ದೈತ್ಯರು ಬಗ್ತಾರೆ, ಬಾಗ್ತಾರೆ, ನಮಸ್ಕಾರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಯಾಕೆ ಅಂದ್ರೆ ತಮ್ಮ ಕೆಲಸ ಆಗಬೇಕು ಅಂತ ಅಷ್ಟೆ. ಅವನ ಕೆಲಸ ಆಗಬೇಕು, ಸಾಷ್ಟಾಂಗ ಪ್ರಣಾಮ ಮಾಡಿದ. ಅವನು ಬಗ್ಗಿದ, ಬ್ರಹ್ಮದೇವರು ಹೇಳಿದ್ರು, ಅಪ್ಪ ನಿನಗೇನು ಬೇಕು? ಕೊಡ್ಲಿಕ್ಕೋಸ್ಕರನೇ ನಾನು ಬಂದವ, ನಾನು ತಯಾರಾಗಿದ್ದೇನೆ. ದೇವತೆಗಳನ್ನು ಒಪ್ಪಿಸುವುದು ಭಾರೀ ಸುಲಭ ಅಂತೆ. ಅವರ ಮೃದುವಾಗಿರತಕ್ಕಂತಹದ್ದು ಮನಸ್ಸು ಅವರದು. ನಾವೊಂದು ನಮಸ್ಕಾರ ಮಾಡಿದ್ರೆ ಸಾಕು, ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ, ನಮಸ್ಕಾರ ಮಾಡಿದ್ರೆ ಸಾಕು ದೇವತೆಗಳು ಒಲಿದು ಬಿಡ್ತಾರಂತೆ. ಏನು ಬೇಕು ಏನು ಬೇಕು ಅಂತ ಬಾಯಿ ತುಂಬಾ ಕೇಳ್ತಾರಂತ. ಆದರೆ ಒಂದು ನಮಸ್ಕಾರ ಮಾಡಲಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತೇವೆ, ಸಾಷ್ಟಾಂಗ ಪ್ರಣಾಮ ಮಾಡಲಿಕ್ಕೆ ಅಷ್ಟೊಂದು ಮಾಡಿದರೆ, ಮನಃಪೂರ್ವಕವಾಗಿ ನಾವು ನಮಸ್ಕಾರ ಮಾಡಿದರೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ. ದೈತ್ಯನಿಗೆ ಕೊಟ್ಟ ಬ್ರಹ್ಮದೇವರು ನಮಗೆ ಕೊಡದೇ ಇರ್ತಾರ? ಆದ್ದರಿಂದ ನಮ್ದೇ ನ್ಯೂನತೆ ಏನೋ ಇರಬೇಕು. ಆದ್ರಿಂದ ದೇವತೆಗಳಿಗೆ ಏನು ಕೊಡಬೇಕೋ ಅದನ್ನು ಕೊಡಬೇಕು. ನಮಗೇನು ಬರಬೇಕೋ ದೇವತೆಗಳಿಂದ ನಾವು ಪಡೆಯಬೇಕು. ಪರಸ್ಪರಂ ಭಾವಯಂತಹ ಶ್ರೇಯಪರಂ ಅವಾಪ್ಸ್ಯತ. ಯಾರ್ಯಾರಿಗೆ ಏನೇನು ಮುಟ್ಟಿಸಬೇಕೋ ಅದನ್ನು ಮುಟ್ಟಿಸಬೇಕು. ಒಬ್ಬ ಕೆಲಸಗಾರ ಇರ್ತಾನೆ, ಅವನಿಂದ ಕೆಲಸ ನಾವು ತೆಕ್ಕೊಳ್ಬೇಕಾಗಿದ್ರೆ ಕೆಲಸಗಾರನಿಗೆ ಕೊಡಬೇಕಾದ್ದನ್ನು ಕೊಡಬೇಕು. ಕೊಟ್ರೆ ಪ್ರಾಮಾಣಿಕವಾದ ಕೆಲಸ ನಾವು ಪಡೆಯಲಿಕ್ಕೆ ಸಾಧ್ಯ. ನಾವು ಕೊಡೋದ್ರಲ್ಲಿ ಸಂಶಯ ಪಟ್ಟರೆ ಕೆಲಸ ಮಾಡೋದ್ರಲ್ಲಿ ಅವನು ಸಂಶಯ ಪಡ್ತಾನೆ. ಕೆಳಗಿನವನ ಸ್ಥಿತಿ ಹೀಗಾದ್ರೆ ಮೇಲಿನವನ ಸ್ಥಿತಿ ಹಾಗೆ. ನಾವು ಅವನಿಗೆ ಏನು ಕೊಡಬೇಕೋ ಕೊಟ್ರೆ ನಮಗೇನು ಬೇಕೋ ಅದು ಕೊಡ್ತಾನೆ. ಅಪ್ಪ ಬಂದ ಕೂಡಲೇ ನಮಸ್ಕಾರ ಮಾಡಿದ್ರೆ ಅಪ್ಪ ಎರಡು ಚಾಕ್ಲೇಟ್ ಜಾಸ್ತಿ ಕೊಡ್ತಾನೆ. ಯಾಕೆ ಅಂತಂದ್ರೆ ನಮಸ್ಕಾರ ಮಾಡಿದ್ದಾನೆ ಅಂದ್ರೆ ನಾವು ಗೌರವ ಎಷ್ಟೆಷ್ಟು ಮಾಡ್ತೇವೆ ಅಷ್ಟಷ್ಟು ನಮಗೆ ಆಸ್ತಿಯಲ್ಲಿ ಪಾಸ್ತಿಯಲ್ಲಿ ಪಾಲು ಜಾಸ್ತಿ ಸಿಗುತ್ತೆ. ಹಿರಣ್ಯಕಶಿಪುವಿಗೆ ಗೊತ್ತಿತ್ತು, ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿದ, ಅದರ ಫಲವಾಗಿ ಬ್ರಹ್ಮದೇವರ ಅನುಗ್ರಹವನ್ನು ಪಡೆದ. ಬ್ರಹ್ಮದೇವರು ಕೇಳಿದ್ರು, ಅಪ್ಪ ದೇವರನ್ನು ಒಲಿಸಿಕೊಂಡ್ರೆ ವ್ಯರ್ಥ ಆಗುವುದಿಲ್ಲ. ಶತದೃತಿ ಶತಾನಂದ ಸ್ವತಃ ಚತುರ್ಮುಖ ಬ್ರಹ್ಮ ಬಂದಿದ್ದಾನೆ, ನಿನಗೇನು ಬೇಕೋ ಕೊಡ್ಲಿಕ್ಕೆ ತಯಾರಾಗಿದ್ದಾನೆ. ಆದ್ದರಿಂದ ಕೇಳುವುದು ಮಾತ್ರ ನಿನಗೆ ಬಾಕಿ, ಕೇಳಿದ್ರೆ ಕೊಟ್ಟೇ ಬಿಡ್ತಾನೆ. ಕೇಳು ಅಲ್ವಾ, ಕೇಳದೇನೆ ಇವ ಕೇಳುವವ, ಕೇಳಿದ ಮೇಲೆ ಕೇಳದೇ ಇರ್ತಾನ. ಅವ ಹೇಳಿದ, ಆಲೋಚನೆ ಮಾಡಿದ, ಅವ ಹೇಳಿದ, ಮೃತ್ಯುರು ಮಾ ಭೂತ್ ಮಮ ಪ್ರಭೋ, ನಾನು ಸಾಯಲೇಬಾರದು ಅಂತ ಕೇಳಿದ ಅಂತ. ನಾವು ನಗುತ್ತೇವೆ, ಏನ್ರಿ ಮೂರ್ಖ ಎಲ್ಲಿಯಾದರೂ ನಾನು ಹಾಗೆಲ್ಲ ವರ ಕೇಳೋದುಂಟ ಅಂತ. ದೇವರು ನಮಗೆ ಸಿಗುವುದಿಲ್ಲ, ಸಿಕ್ಕಿದ್ರೆ ನಾವು ಕೇಳೋದು ಅದನ್ನೇ, ದೇವರೇ ನಾನು ಸಾಯಬಾರದು ಅಂತ. ಯಾರಿಗಾದ್ರೂ ನಾನು ಸಾಯಬೇಕು ಅಂತ ಇರ್ತದ? ಇನ್ನೊಬ್ಬರ ಆಯುಷ್ಯ ಬೇಕಾದ್ರೆ ಕಿತ್ತು ನನ್ ಕೊಡಿ, ನಾನೊಂದು 4 ವರ್ಷ ಬದುಕಬೇಕು. 4 ವರ್ಷ ಅಂತ ಹೇಳಿದ್ದಷ್ಟೇ, ಆಮೇಲೆ ಮತ್ತೆ 4 ವರ್ಷ. ಈಗ ಪರ್ಮನೆಂಟ್ ಆಗಿರಬೇಕು ಅಂತ ಆಸೆ ಪಡುವವರು ನಾವು. ಅದರಿಂದ ಹಿರಣ್ಯಕಶಿಪು ಆಸೆ ಪಟ್ಟರೆ ತಪ್ಪು ಏನಲ್ಲ. ಪ್ರತಿಯೊಬ್ಬರೂ ಬಯಸುವುದು ಚಿರಂಜೀವಿ ಆಗಬೇಕು. ನಾವು ಪತ್ರದಲ್ಲೇ ಬರೆಯುತ್ತೇವೆ ಚಿರಂಜೀವಿಗೆ, ಮಗ ಚಿರಂಜೀವಿ ಅಲ್ಲ, ನಾನು ಚಿರಂಜೀವಿ. ಹೇಗೆ? ನಾನಿಲ್ಲದ್ರೆ ನನ್ನ ಮಗನಾದರೂ ಚಿರಂಜೀವಿ ಆಗಬೇಕು, ಮಗನ ರೂಪದಲ್ಲಿ ನಾನು ಚಿರಂಜೀವಿ ಆಗಬೇಕು ಅಂತ ಬಯಸುವುದು. ಅದರಿಂದ ಪ್ರತಿಯೊಬ್ಬರೂ ಬಯಸುವಂತಹದ್ದು ಚಿರಂಜೀವಿತ್ವ. ಹಿರಣ್ಯಕಶಿಪು ಬಯಸಿದ, ನಾನು ಸಾಯಬಾರದು ಅಂತ. ಬ್ರಹ್ಮದೇವರು ಹೇಳಿದರು, ಅದೆಲ್ಲ ಕೊಡ್ಲಿಕ್ಕೆ ಆಗುವುದಿಲ್ಲ ಮಹಾರಾಯ, ಸಾಯುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ಸಾಯಲೇಬೇಕಾಗಿರತಕ್ಕಂಥದ್ದು. ಆದ್ದರಿಂದ ಮೃತ್ಯುರು ಮಾಬಹುದು ಅಂತ ಒಂದು ಕೇಳಬೇಡ, ಅದು ಅಸಂಭಾವಿತವಾಗಿರತಕ್ಕಂಥದ್ದು. ಸರಿ, ಅದನ್ನು ತಿದ್ದುಪಡಿ ಮಾಡಿ ಕೇಳೋ. ಅವ ಹೇಳಿದ, ಆಯಿತು, ಏನ್ ತಿದ್ದುಪಡಿ ಮಾಡಬೇಕು? ಅವ ಹೇಳಿದ, ತದ್ವಿಸೃಷ್ಟೇಭ್ಯ ಭೂತೇಭ್ಯ ಮೃತ್ಯು ಮಾಭೂತ್ ಮಮ ಪ್ರಭೋ ಅಂತ ಕೇಳಿದ. ನಾನು ಸಾಯಬಾರದು ಅಂತ ಕೇಳಲಿಲ್ಲ, ಸ್ವಲ್ಪ ತಿದ್ದುಪಡಿ ಮಾಡಿದ. ಏನು? ತದ್ವಿಸೃಷ್ಟೇಭ್ಯ, ನೀನು ಸೃಷ್ಟಿ ಮಾಡಿರತಕ್ಕಂತಹ ವಸ್ತುವಿನಿಂದ ನನಗೆ ಮರಣ ಬರಬಾರದು. ಬ್ರಹ್ಮದೇವರು 1 ನಿಮಿಷ ಆಲೋಚನೆ ಮಾಡಿದರು, ಆಯಿತು ಅಂತ ಹೇಳಿದರು. ಆಯ್ತಪ್ಪ, ನಾನು ಸೃಷ್ಟಿ ಮಾಡಿದ ವಸ್ತುವಿನಿಂದ ನಿನಗೆ ಮರಣ ಇಲ್ಲ. ಇವನಿಗೆ ಸಂಶಯ ಬಂತು, ನಾನು ಮೊದಲು ಕೇಳಿದೆ ಸಾಯಲೇಬಾರದು, ಆಗುವುದಿಲ್ಲ ಅಂತ ಹೇಳಿದ. ತದ್ವಿಸೃಷ್ಟೇಭ್ಯ ಭೂತೇಭ್ಯ ಮೃತ್ಯುರ್ ಮಾಭೂತ್ ಪ್ರಭು ಅಂತ ಹೇಳಿದ ಮೇಲೆ ಒಂದು ಕ್ಷಣ ಆಲೋಚನೆ ಮಾಡಿ ಆಯಿತು ಅಂತ ಹೇಳಿದ. ಇದರಲ್ಲಿ ಏನೋ ಒಂದಿರಬೇಕು ಅಂತ. ಅದು ಹೌದು, ಬ್ರಹ್ಮದೇವರು ವರ ಕೊಡಬೇಕಾಗಿದ್ರೆ ನಮ್ಮ ದೇವರ ಹತ್ರ ಕೇಳಿದಂತೆ. ಸ್ವಾಮಿ, ಹಿರಣ್ಯಕಶಿಪು ವರ ಕೇಳ್ತಾನೆ, ನಾನು ಸೃಷ್ಟಿ ಮಾಡಿದ ವಸ್ತುವಿನಿಂದ ಮರಣ ಆಗಬಾರದು ಅಂತ. ಹೇಗೆ ವರ ಸ್ಯಾಂಕ್ಷನ್ ಮಾಡ್ಲೋ ಅಂತ ದೇವರ ಹತ್ರ ಪರ್ಮಿಷನ್ ಕೇಳಿದ. ದೇವರು ಹೇಳ್ದ ಓಕೆ ಅಂತ ಹೇಳಿದ, ಆಮೇಲೆ ಆಯಿತು ಅಂತ ಹೇಳ್ದ. ಹೀಗೆ ದೇವರಿಗೆ ಫೋನ್ ಮಾಡಿ ದೇವರ ಹತ್ರ ಕೇಳಿ ಒಪ್ಪಿಗೆ ಪಡೆಯಲಿಕ್ಕೆ 1 ನಿಮಿಷ ಬೇಕಾಯ್ತು, ಆಮೇಲೆ ಆಯಿತು ಅಂತ ಹೇಳಿದ. ಹಿರಣ್ಯಕಶಿಪುವಿಗೆ ಸಂಶಯ ಬಂತು, ದೈತ್ಯ ಆದರೂ ಸ್ವಲ್ಪ ತಲೆ ಚುರುಚೂರು ಉಂಟು ಕೆಟ್ಟ ವಿಷಯದಲ್ಲಿ. ಹಾಗಾಗಿ ಆಲೋಚನೆ ಮಾಡಿದ, ಇದರಲ್ಲಿ ಏನೋ ಒಂದು ಸಂಶಯ ಇರಬೇಕು ಅಂತ. ಅವ ಹೇಳಿದ, ನಾಂತಹ ಬೈಹಿ ನದಿವಾ ನನಕ್ತಂ. ಅವ ಹೇಳಿದ, ಹಗಲು ಸಾಯಬಾರದು, ರಾತ್ರಿಯೂ ಸಾಯಬಾರದು. ಬ್ರಹ್ಮದೇವರು 1 ನಿಮಿಷ ನಿಂತರು. ಅವನು ಹೇಳ್ತಾನೆ, ಒಳಗೂ ಸಾಯಬಾರದು ಹೊರಗೂ ಸಾಯಬಾರದು, ದೇವರೇ ವರ ಕೊಡ್ಲ. ದೇವರು ಓಕೆ ಕೊಡ್ಬಿಡು ಅಂತ ಹೇಳಿದ. ಆಯ್ತು ಅಂತೇಳಿ ಇದು ಸಂಶಯ ಬಂತು, ಇದೇನು 1 ನಿಮಿಷ ನಿಂತು ಕೇಳ್ತಾನೆ ಇವ. ಹಾಗೆ ಹೇಳ್ದ, ರಾತ್ರಿ ಸಾಯಬಾರದು ಹಗಲು ಸಾಯಬಾರದು. ಬ್ರಹ್ಮದೇವರು ದೇವರ ಹತ್ರ ಕೇಳಿ ಹೇಳ್ದ, ಆಯಿತು ಅಂತ ಹೇಳಿದ್ರು. ರಾತ್ರಿ ಹಗಲು ಸಾಯಬಾರದು, ಒಳಗು ಹೊರಗೂ ಸಾಯಬಾರದು. ಹೇಳ್ದ, ನನರೈಹಿ ನಮೃಗೇ ಇರಪಿ, ಮನುಷ್ಯರೂ ಕೊಲ್ಲಬಾರದು ಪ್ರಾಣಿಗಳೂ ಕೊಲ್ಲಬಾರದು. ಆಯ್ತು ಆಯ್ತು ಆಯ್ತು. ಅವ ಇನ್ನೂ ಜೋರಿದ ವರ ಕೇಳ್ತಾನೆ, ವ್ಯಸುಬಿ ಅಸುಮದ್ದಿರುವ, ಪ್ರಾಣ ಇಲ್ಲದಿದ್ದದ್ದು ಕೊಲ್ಲಬಾರದು, ಪ್ರಾಣ ಇದ್ದದ್ದು ಕೊಲ್ಲಬಾರದು ಅಂತ. ಇದು ಕಷ್ಟ ಆಯ್ತು ನೋಡಿ, ಯಾವುದು ಕೊಲ್ಲಬಾರದು ಎಂಬುದನ್ನು ಹೇಳುವ ಶಬ್ದ ವ್ಯಸುಬಿಹಿ, ಪ್ರಾಣ ಇಳಿದಿದ್ದದ್ದು ಅಂದ್ರೆ ಜಡ, ಅದೂ ಕೊಲ್ಲಬಾರದು. ಅಸುಮದ್ಬಿಹಿ, ಪ್ರಾಣ ಉಳ್ಳದ್ದು ಕೊಲ್ಲಬಾರದು. ಬ್ರಹ್ಮದೇವರು ದೇವರ ಹತ್ರ ಕೇಳಿದರು, ದೇವರು ಹೇಳಿದ್ರು ಆಯ್ತಪ್ಪ ಕೊಟ್ಟು ಬಿಡು ಅಂತ. ಯಾಕೆಂದ್ರೆ ಅದು ದೇವರು ಜಡ ಅಲ್ವೇ ಅಲ್ಲ. ಅಸುಮದ್ಬಿಹಿ, ದೇವರಿಗೊಂದು ಪ್ರಾಣ ಅಂತಿಲ್ಲ, ದೇವರೇ ಒಂದು ಪ್ರಾಣ, ಅವರಿಗೊಂದು ಪ್ರಾಣ ಎಂತದು. ಅಸುಮದ್ಬಿಹಿ ಅಲ್ಲ ಅಂತ, ಅದು ಯಾವ ರೀತಿ ಆಯ್ತು ಆಯ್ತು ಅಂತ ಒಪ್ಪಿಗೆ ಕೊಟ್ರು. ಅವನು ತೀರ್ಮಾನ ಮಾಡಿದ, ಹಾಗಾದ್ರೆ ನನಗೆ ಮರಣ ಇಲ್ಲ ಅಂತ ತೀರ್ಮಾನ ಮಾಡಿದ. ಬ್ರಹ್ಮದೇವರೇ ಬರ್ತೇನೆ ಅಂತ ಮೊದಲು ನಮಸ್ಕಾರ ಇತ್ತು, ಹೋಗುವಾಗ ನಮಸ್ಕಾರ ಇಲ್ಲ, ಹೊರಟೇ ಹೋಗಿಬಿಟ್ಟ. ಕೆಲಸ ಆಯ್ತು ನೋಡಿ, ಅವನಿಗೆ ಬರೆದು ಸಿಗ್ನೇಚರ್ ಮಾಡಿ ಬ್ರಹ್ಮದೇವರು ಕೊಟ್ರು. ಇವತ್ತಾದ್ರೆ ಸಿಗ್ನೇಚರ್ ಹಾಕಿ ಸೀಲು ಹಾಕಿ ಮುದ್ರೆ ಹಾಕಿ ಇಷ್ಟು ಕೊಟ್ರು ಮತ್ತೆ ಮೋಸ ನಡೀತದೆ. ಅವತ್ತು ನಾಲಗೆಯೇ ಒಂದು ಮಾತು ಹೇಳಿದರೆ ಅದರಲ್ಲಿ ಮತ್ತೆ ಎರಡನೇ ಮಾತಿನ ಪ್ರಶ್ನೆ ಇರಲಿಲ್ಲ. ಒಂದು ಮಾತಾಡಿದ ಅಂತಂದ್ರೆ ಒಪ್ಪಿಗೆ ಬರ್ತಿತ್ತು. ಅದು ಅಗ್ನಿ ಸಾಕ್ಷಿಯಾಗಿ, ಹೇಗೆ ಅಗ್ನಿ ಸಾಕ್ಷಿಯಾಗಿ ಇಟ್ಟುಕೊಂಡು ನಾವು ವ್ಯವಹಾರ, ಈ ಪಾಣಿಗ್ರಹಣ ಉಪನಯನ ಇದೆಲ್ಲ ಅಗ್ನಿ ಸಾಕ್ಷಿಗಾಗಿ. ಒಂದು ಸಖ್ಯ ಆಗಬೇಕು, ಅಗ್ನಿ ಸಾಕ್ಷಿಯಾಗಿ ಮಾಡುವಂತಹದ್ದು. ಅಗ್ನಿ ಸಾಕ್ಷಿ ಹೇಳಿದ್ರೆ ಎಲ್ಲರೂ ಒಪ್ತಿದ್ರು. ಹಾಗೆ ನಾಲಗೆ ಸಾಕ್ಷಿಯಾಗಿ, ನಾಲಗೆ ಅಂದ್ರೆ ನಾಲಗೆಯಲ್ಲಿ ಅಗ್ನಿ ಇದೆ, ವಾಕಿನಲ್ಲಿ ಅಗ್ನಿ ಅಭಿಮಾನಿಯಾಗಿ ಕೂತಿದ್ದಾನೆ. ನಾಲಗೆಯಲ್ಲಿ ಹೇಳಿದ ಅಂತಂದ್ರೆ ಅಗ್ನಿ ಸಾಕ್ಷಿಯಾಗಿದ್ದಾನೆ ಅಂತ ಅರ್ಥ. ಅಗ್ನಿ ಸಾಕ್ಷಿಯಾಗಿ ಯಾವಾಗ ಹೇಳಿದ್ರು ಅದನ್ನು ಒಪ್ತಿದ್ರು. ಬ್ರಹ್ಮದೇವರು ಅಗ್ನಿಯನ್ನು ಸಾಕ್ಷಿಯಾಗಿ ಇಟ್ಟು ಹೇಳಿದ್ದಾರೆ, ಆದ್ರಿಂದ ಅವರ ಮಾತು ಎಂದು ಮೀರುವ ಪ್ರಶ್ನೆ ಇಲ್ಲ, ಸತ್ಯವಾಗಿಯೇ ಹೇಳಿರ್ತಾರೆ ಅಂತ ನಂಬಿ ಹಿರಣ್ಯಕಶಿಪು ಹೊರಟು ಹೋದ. ನನಗೆ ಮರಣ ಇಲ್ಲ ಅಂತ, ಮರಣ ಇಲ್ಲ ಅಂತಲೇ ತೀರ್ಮಾನ ಮಾಡಿದ. ಅವನಿಗೆ ಬಲ ತಾಕತ್ತು ಎಲ್ಲ ಇತ್ತು, ತನ್ನದೇ ರಾಜ್ಯ. ಒಂದು ಕಡೆಯಿಂದ ಅಪ್ಪನ ತಪಸ್ಸು, ಬಲಿಷ್ಠವಾದ ಉಗ್ರವಾಗಿರತಕ್ಕಂತಹ ತಪಸ್ಸು, ಇನ್ನೊಂದು ಕಡೆಯಿಂದ ಮಗನ ತಪಸ್ಸು. ಎಂತಹ ತಪಸ್ಸು! ಅಪ್ಪನ ತಪಸ್ಸು ಉಗ್ರವಾದ ತಪಸ್ಸು, ಮಗನ ತಪಸ್ಸು ಶಾಂತವಾದ ತಪಸ್ಸು. ಅಪ್ಪನ ತಪಸ್ಸು ಬ್ರಹ್ಮದೇವರನ್ನು ಒಲಿಸುವ ತಪಸ್ಸು, ಮಗನ ತಪಸ್ಸು ಬ್ರಹ್ಮನ ಅಪ್ಪನನ್ನು ಒಲಿಸುವ ತಪಸ್ಸು. ಹಾಗಾಗಿ ಅಪ್ಪ ಮಗನನ್ನು ಒಲಿಸಿದ್ದು, ಮಗ ಅವನ ಅಪ್ಪನನ್ನು ಒಲಿಸಿದ್ದು. ಇದು ಅಪ್ಪ ಮಗನ ತಪಸ್ಸಿನ ವೈಲಕ್ಷಣ್ಯ. ಅದು ಕಯಾದು ಗರ್ಭಿಣಿಯಾಗಿದ್ಲು, ಇಂದ್ರ ಬಲಾತ್ತಾಗಿ ಎಳ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಟ್ಟ, ಗರ್ಭವನ್ನೇ ಪಾತ ಮಾಡಬೇಕು ಅಂತ. ನಾರದರು ತಡೆದು ನಿಂತು, ಇಂದ್ರ ಈ ಕೆಲಸ ಮಾಡಬೇಡ, ನಾನಿದ್ದೇನೆ ಅಂತ ಹೇಳಿ ಕಯಾದುವಿನ ಮನೆಯಲ್ಲಿ ಕೂತು ಹಿರಣ್ಯ ಕಶಿಪುವಿನ ಮಗನಾದ ಪ್ರಹ್ಲಾದನಿಗೆ ಉಪದೇಶ ಮಾಡಿದರು, ಪ್ರವಚನ ಮಾಡಿದರು. ಆ ಪ್ರವಚನದ ತಪಸ್ಸು ಒಳಗಿನಿಂದ ಗರ್ಭದಲ್ಲಿ ನಡೆಯಿತು. ಎಂತಹ ಏಕಾಂತ! ಮಂದರದ್ರೋಣಿಗೆ ಮನಸ್ಸು ಮಾಡಿದರೆ ಯಾರಾದರೂ ಹೋಗ್ಬಹುದು, ಆದರೆ ತಾಯಿಯ ಗರ್ಭದ ಒಳಗೆ ಯಾರಿಗೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಪ್ಪನ ಏಕಾಂತ ದೊಡ್ಡದೋ, ಮಗನ ಏಕಾಂತ ದೊಡ್ಡದೋ? ಅಪ್ಪ ಉಪವಾಸ ಕೂತಿದ್ದ, ಹೌದು, ಆದರೆ ಮಗ ಅದಕ್ಕಿಂತಲೂ ಉಪವಾಸ ಕೂತಿದ್ದ. ಅಪ್ಪ ಚತುರ್ಮುಖನನ್ನು ಒಲಿಸಿದ್ದ, ಯಾಕೆ ಅಂದ್ರೆ ತಾನು ಸಾಯಬಾರದು, ತಾನು ಗೆಲ್ಲಬೇಕು, ತನಗೆ ಏಕಾಧಿಪತ್ಯ ಬರಬೇಕು, ಇಂತಹ ತಪಸ್ಸು. ಮಗನದ್ದು ಯಾವ ಅಪೇಕ್ಷೆಯೂ ಇಲ್ಲದೆ ಇರತಕ್ಕಂತಹ ತಪಸ್ಸು, ನಿಷ್ಕಾಮವಾಗಿರತಕ್ಕಂತಹ ತಪಸ್ಸು. ಪಾಠದ ತಪಸ್ಸು, ಪ್ರವಚನದ ತಪಸ್ಸು, ಅದಕ್ಕೆ ಸಮಾನವಾದ ತಪಸ್ಸು ಮತ್ತೊಂದಿಲ್ಲ. ಹಿರಣ್ಯಕಶಿಪುವಿನ ಹಠಯೋಗ, ಆದರೆ ಪುತ್ರ ಪ್ರಹ್ಲಾದನದ್ದು ಭಗವಂತನ ಪ್ರೀತಿಯ ಯೋಗ, ಯೋಗದ ತಪಸ್ಸು. ಹಠಯೋಗ ಅಲ್ಲ, ತೋಷದ ತಪಸ್ಸು ಯೋಗ. ಇದು ಮಗ ಮಾಡಿರತಕ್ಕಂತಹ ತಪಸ್ಸು, ಏಕಾಂತದಲ್ಲಿ ಮಾಡಿರತಕ್ಕಂತಹ ತಪಸ್ಸು. ಇದರಿಂದ ಅಪ್ಪ ಸೋತ, ಮಗ ಗೆದ್ದ. ಅಪ್ಪ ಬ್ರಹ್ಮದೇವರನ್ನು ಒಲಿಸಿಕೊಂಡು ವರ ಬೇಡಿ ಸೋತ, ಮಗ ಏನೂ ಬೇಡದೆ ಎದ್ದು ಬಂದ. ಇದು ಅಪ್ಪ ಮಗನ ತಪಸ್ಸಿನ ವ್ಯತ್ಯಾಸ. ಇದೆಲ್ಲ ನಮಗೆ ಒಂದು ಪಾಠ. ಮಕ್ಕಳಿಗೆ ತಪಸ್ಸು ಮಾಡಿಸ್ಲಿಕ್ಕಾಗುತ್ತೆ. ಸಂಧ್ಯಾ ವಂದನೆ ಯಾವಾಗ ಅಂದ್ರೆ ಉಪನಯನಾದ ಮೇಲೆ ಅಂತಲ್ಲ, ಗರ್ಭದೊಳಗಿಂದ ನಾವು ಅವರಿಗೆ ಸಾಧನೆ ಮಾಡಿಸಬೇಕಾದ್ದು. ತಾಯಂದಿರು ಮಾಡಬೇಕಾದ ಸಾಧನೆ ಅದು ಮಗುವಿನ ಸಾಧನೆಯಲ್ಲಿ ಪರ್ಯವಸಾನ ಆಗುವುದು. ತಾಯಂದಿರು ಮನಸ್ಸಿರದಿದ್ರೂ ಕೇಳಬೇಕು, ಒಳಗಿನಿಂದ ಮಗುವಿಗೆ ಅದರ ಮೇಲೆ ಪರಿಣಾಮ ಬೀರುವಂತಹದ್ದು. ಅಂದ್ರೆ ಈ ಹೊರಗಿನ ತಪಸ್ಸಿಗಿಂತ ಒಳಗಿನ ತಪಸ್ಸು ದೊಡ್ಡ ತಪಸ್ಸು. ಹೀಗೆ ಪ್ರಹ್ಲಾದ ಬೆಳೆದು ಬಂದ. ಹಿರಣ್ಯಕಶಿಪು ಕುಗ್ಗಿದ ದಿನದಿಂದ ದಿನಕ್ಕೆ. ಯದ್ಯಪಿ ಅನ್ನ ಆಹಾರಗಳನ್ನು ತರೆದ, ಎರಡೂ ಸಮಾನ, ಆದರೆ ಬುದ್ಧಿ ಮಾತ್ರ ದುರ್ಬುದ್ಧಿ. ಹೀಗಾಗಿ ಹಿರಣ್ಯಕಶಿಪು ತಪಸ್ಸು ಮಾಡಿ ವಾಪಸ್ ಬಂದು ಮತ್ತೆ ಮದಮತ್ತನಾಗಿ ಬೆಳೆದ ಅಂತ. ಎಷ್ಟು ಮದಮತ್ತನಾದ ಅಂತಂದ್ರೆ ದೇವತೆಗಳಿಂದ ವರ ಪಡೆದು ದೇವಲೋಕಕ್ಕೆ ಲಗ್ಗೆ ಹಾಕಿದಂತೆ, ದೇವೇಂದ್ರನ ಸಿಂಹಾಸನವನ್ನೇ ಏರಿದಂತೆ. ನಾರದರು ಯುಧಿಷ್ಠಿರನಿಗೆ ಹೇಳುವ ಕಥೆ ಇರುತ್ತೆ. ನಾರದರು ಯುಧಿಷ್ಠಿರನಿಗೆ ಹೇಳ್ತಾರೆ, ಅಪ್ಪ ಯುಧಿಷ್ಠಿರ, ಆ ಹಿರಣ್ಯಕಶಿಪುವಿನ ತಾಕತ್ತು ಎಷ್ಟು ಅಂತಂದ್ರೆ, ದೇವೇಂದ್ರನ ಸಿಂಹಾಸನದಲ್ಲಿ ಕೂತು ತುಂಬುರು ಮೊದಲಾದವರು ಗಾನ ಮಾಡ್ತಿದ್ರು, ನಾನು ಗಾನ ಮಾಡ್ತಿದ್ದೆ ಅಂತ ಹೇಳ್ತಾರೆ ನಾರದರು. ನಾನು ಅದರಲ್ಲಿ ಸೇರ್ಬೇಕಾಯ್ತು ಅಂತ ಅಹಂಚ ಅಂತ ಹೇಳ್ತಾರೆ. ಅದು ಆ ಹಿರಣ್ಯಕಶಿಪುವಿನ ತಾಕತ್ತು ಅಷ್ಟು ಅಂತ. ಹಾಗಾಗುತ್ತೆ ರೀ, ಇಂತಹ ಮೂರ್ಖರು ಅಧಿಕಾರಕ್ಕೆ ಬಂದ್ರೆ ಎಲ್ಲರೂ ತಲೆ ತಗ್ಗಿಸಬೇಕಾಗುತ್ತೆ. ನಾರದರು ಹೇಳ್ತಾರೆ, ಯಾರಿಗೆ ಯಾವಾಗ ಎಂತಹ ಕಾಲ ಬರುತ್ತೆ ಅಂತ ಗೊತ್ತಿಲ್ಲ, ಬಂದ ಕಾಲದಲ್ಲಂತೂ ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು. ನಾರದರು ಹೇಳಿದ್ದಾರೆ, ಸದ್ಯಕ್ಕೆ ನಾನು ಅಡ್ಜಸ್ಟ್ ಆಗಿ ಹಿರಣ್ಯಕಶಿಪು ನೀನೇ ನಾನು ಸ್ತೋತ್ರ ಮಾಡಿ ಬಂದದ್ದುಂಟು ಅಂತ ನಾರದರು ಹೇಳ್ತಾರೆ. ಇದಿಷ್ಟಿದನಿಗೆ ಹಿರಣ್ಯಕಶಿಪು ಇಷ್ಟು ಅಹಂಕಾರಿಯಾಗಿ ಮದಮತ್ತನಾಗಿ ಎಷ್ಟು ಮೆರೆದ ಅಂತಂದ್ರೆ, ಯಾರಿಗೂ ಯಜ್ಞಭಾಗ ಇಲ್ಲ, ಇದ್ರೆ ತನಗೇ ಅಂತ ಯಜ್ಞಭಾಗವನ್ನು ಸ್ವೀಕಾರ ಮಾಡಿದ. ಮನೆಯಲ್ಲಿ ಪೂಜೆ ಆಯ್ತಲ್ಲ, ಯಜ್ಞ ಮಾಡಿದರೆ ಆಹುತಿ ಕೊಡಬೇಕಾದ್ದು ಹಿರಣ್ಯಕಶಿಪುವಿಗೆ ಅಂತ ಅಷ್ಟರ ಮಟ್ಟಿಗೆ ದುರ್ಮದಾಂಧತೆಯನ್ನು ಅವನು ಮೆರೆದ. ಹಿರಣ್ಯಕಶಿಪು ಎಲ್ಲ ಜನರಿಗೂ ಹಿಂಸೆ ಕೊಟ್ಟ, ಅಹಂವಾದವನ್ನು ಬೆಳೆಸಿದ, ನಾನೇ ದೇವರು ಅಂತ ಚಿಂತನೆಯನ್ನು ಮೂಡಿಸಿದ. ಇದು ದೇವತೆಗಳಿಗೆ ಸಜ್ಜನರಿಗೆ ತಡ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ ವಾತಾವರಣ ಬಂತು. ಯಾರಿಗೂ ಪರಿಹಾರ ಇಲ್ಲಿ ಸಿಗಲೇ ಇಲ್ಲ. ಯಾವತ್ತೂ ಅಷ್ಟೇ, ಈ ದೌಷ್ಟ್ಯ ಪರಾಕಾಷ್ಠೆ ಮೆರೆದಾಗ, ಮನುಷ್ಯ ದುರ್ಬಲನಾದಾಗ ಒಂದೇ ಒಂದು ರಕ್ಷಣೆ ಮಾಡುವಂತಹದ್ದು ಅದು ದೇವತಾಶಕ್ತಿ, ಸರ್ವೋತ್ತಮನಾದ ಭಗವಂತನ ಶಕ್ತಿ. ಅಲ್ಲಿಗೆ ಮರೆ ಹೊಂದಿದ್ರಂತೆ, ಶರಣ್ಯಂ ಶರಣಂ ಜಗ್ಮು, ಅವನೇ ಶರಣ್ಯ, ಅವನಿಗೆ ಶರಣ ಹೊಂದಿದ್ರಂತೆ, ಮರೆ ಹೊಂದಿದ್ರು. ಸ್ವಾಮಿ ಬೇರೆ ಗತಿ ಇಲ್ಲ ನಮಗೆ, ನೀನೇ ಆಶ್ರಯ, ನೀನೇ ನನಗೆ ಗತಿ, ನೀನೇ ನಮಗೆ ಅನುಗ್ರಹ ಮಾಡಬೇಕು ಅಂತ ಭಗವಂತನಿಗೆ ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಸೇರಿಸಿಕೊಂಡು, ಬ್ರಹ್ಮದೇವರೇ ನೀವು ವರ ಕೊಟ್ಟದ್ದಕ್ಕೆ ಆದದ್ದು ಇಷ್ಟು ಅಂತ, ಆಯ್ತಪ್ಪ ನಾನು ಬರ್ತೇನೆ, ನೀವು ಬನ್ನಿ, ನಾನು ನೀವು ಎಲ್ಲ ಒಟ್ಟಿಗೆ ಸೇರಿ ದೇವರ ಹತ್ರ ಪ್ರಾರ್ಥನೆ ಮಾಡುವ ಅಂತ. ಯಾವತ್ತೂ ಪ್ರಾರ್ಥನೆಯಲ್ಲಿ ಐಕಮತ್ಯ ಏಕಮನಸ್ಕತ್ವ ಮುಖ್ಯವಾಗಿ ಬೇಕಾದ್ದು. ಏಕಮನಸ್ಕರಾಗಿ ದೇವತೆಗಳು ಸಜ್ಜನರು ಎಲ್ಲ ಪರಮಾತ್ಮನಿಗೆ ಪ್ರಾರ್ಥನೆ ಸಲ್ಲಿಸಿದರೆ ದೇವರು ಬಂದ ಅಂತೆ. ದೇವರು ಹೇಳಿದ, ಆಯ್ತಪ್ಪ ನಿಮ್ದು ಇಷ್ಟಾರ್ಥ ನೆರವೇರಿಸ್ತೇನೆ, ನೆರವೇರಿಸ್ತೇನೆ ಅಂತ ಫ್ಯೂಚರ್ ಟೈಮ್ಸ್. ಯಾವಾಗ ದೇವರು ಹೇಳಿದ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈ ಚ ವಿದ್ವೇಷ ಸವಾ ಆಶು ವಿನಶ್ಯತಿ. ದೇವರು ಹೇಳಿದ, ಆಶು ವಿನಶ್ಯತಿ, ಸದ್ಯದಲ್ಲೇ ಸಾಯ್ತಾನೆ ಅಂತ. ಆಶು ಯಾವಾಗ ಅಂತ ಗೊತ್ತಿಲ್ಲ, ಆದಷ್ಟು ಬೇಗ ಅಂತ ಅರ್ಥ ಆಶು ಅಂದ್ರೆ, ಆದಷ್ಟು ಬೇಗ ಸಾಯ್ತಾನೆ. ಯಾವಾಗ ಅಂತಂದ್ರೆ ದೇವೇಶು ವೇದೇಶು, ಇದೆಲ್ಲ ಪಾಪದ ಕೊಡ ತುಂಬಲಿಕ್ಕೆ ಇರತಕ್ಕಂಥದ್ದು, ಮರಣಕ್ಕೆ ಹತ್ತಿರ ಆಗ್ಲಿಕ್ಕೆ ಇರತಕ್ಕಂತಹ ಮಾರ್ಗಗಳು. ಯಾವಾಗ ವೇದವನ್ನು ದ್ವೇಷ ಮಾಡ್ತಾನೆ ಅಲ್ಲಿಂದ ಪ್ರಾರಂಭ ಆಯಿತು, ಅವನಿಗೆ ಸಾವಿನ ಅಂಚಿಗೆ ಹೋಗ್ಲಿಕ್ಕೆ ತಯಾರಾದ ಅಂತ. ವೇದದ್ವೇಷ ಅಂತಂದ್ರೆ ವೇದದಲ್ಲಿ ಹೇಳಿದ್ದು ಸುಳ್ಳು ಅಂತ ಹೇಳುದು. ವೇದದಲ್ಲಿ ಸಂಧ್ಯಾ ವಂದನೆ ಮಾಡಬೇಕು, ಏ ಹಿಂದಿನವರಿಗೇನು ಕೆಲಸ ಇರಲಿಲ್ಲ ಅಂತ ಹೇಳೋದು, ಇದೆಲ್ಲ ಸೇರಿತು ವೇದವನ್ನು ಅಪ್ರಮಾಣ ಅಂತ ಹೇಳೋದ್ರಲ್ಲಿ, ವೇದ ನಿಂದನೆಯಲ್ಲಿ. ವೇದೇಶು ವಿಪ್ರೇಶು ಗೋಷು, ಗೋವುಗಳಿಗೆ, ಗೋವುಗಳಿಗೆ ಹಿಂಸೆ ಅಂದ್ರೆ ಮತ್ತೆಂಥದ್ದು ಇಲ್ಲ, ಕೊಲ್ಲುವುದೇ ಅಲ್ಲ, ಗೋವನ್ನು ಮನೆಯಲ್ಲಿ ಕಟ್ಟೋದು, ಅದು ಹಾಲು ಎಷ್ಟು ಕೊಡ್ತದೆ ಅಷ್ಟು ಹಿಂಡಿ ಹಾಕುವುದು, ಲೆಕ್ಕಾಚಾರ ಮಾಡ್ತಾನೆ ಅದು ಎಷ್ಟು ಹಾಲು ಕೊಡುತ್ತೆ, ನಾನು ಹಿಂಡಿ ಎಷ್ಟು ಹಾಕಬೇಕು, ಹೀಗೆ ಲೆಕ್ಕಾಚಾರ ಮಾಡಿ ಹಾಕ್ತಾನಲ್ಲ, ಇದು ಒಂದು ಪಾಪದಲ್ಲಿಯೇ ಸೇರಿರ್ತಕ್ಕಂಥದ್ದು. ಕೊನೆಗೇನಾಯ್ತು, ಹಾಲು ಕೊಡೋ ತಾಕತ್ತು ಕಳ್ಕೊಂಡಿತ್ತು, ಹಿಂಡಿ ಹಾಕುವುದು ನಿಂತು ಹೋಯಿತು. ಇದು ಒಂದು ಪಾಪನೆ, ಕಸಾಯಿಖಾನೆಗೆ ಕಳಿಸುವುದೇನು, ಮನೆಯಲ್ಲಿಟ್ಟು ಉಪವಾಸ ಹಾಕುವುದೇನು, ಗೋವಿನ ದ್ರೋಹ, ಹಿಂಸೆ ಹೋಗತಕ್ಕಂತಹ ಗೋವನ್ನು ಸುಮ್ಮನೆ ನೋಡುವುದು, ಇದು ಒಂದು ಗೋವಿನ ದೇಶದಲ್ಲಿಯೇ ಪರ್ಯವಸಾನ ಆಗುತ್ತೆ. ಯದಾ ವೇದೇಶು ಗೋಷು ವಿಪ್ರೇಷು, ಹಾಗೆ ಧರ್ಮೇ, ಧರ್ಮದಲ್ಲಿ ದ್ವೇಷ, ಸಾಧು ಸಜ್ಜನರಲ್ಲಿ ದ್ವೇಷ, ಅವನು ದಿನದಿಂದ ದಿನಕ್ಕೆ ಮಾಡ್ತಾನೆ. ವೇದದಲ್ಲಿ ದ್ವೇಷ ಅಂದ್ರೆ ಯಜ್ಞಯಾಗಾದಿಗಳೆಲ್ಲ ನನಗೇ ಸಲ್ಲಬೇಕು ಅಂತ ಬಯಸ್ತಾನೆ ಅವ. ವಿಪ್ರೇಷು, ಬ್ರಾಹ್ಮಣರಿಗೆ ಅಧಿಕಾರನೇ ಕೊಡಲಿಲ್ಲ, ಬ್ರಾಹ್ಮಣರಿಗೆ ಕೊಟ್ರೆ ನನಗೆ ಆಹುತಿ ಕೊಡೋದಿಲ್ಲ ಅಂತ. ಬ್ರಾಹ್ಮಣರ ದ್ರೋಹ, ಗೋವಿನ ದ್ರೋಹ, ವಿಶೇಷವಾಗಿ ಧರ್ಮದ ದ್ವೇಷ, ಮೈಚ ನನ್ನಲ್ಲಿಯೂ ಯಾವಾಗ ದ್ವೇಷವನ್ನು ಮಾಡ್ತಾನೆ, ಸವಾ ಆಶು ವಿನಶ್ಯತಿ. ನಮಗೆ ಅರ್ಥ ಆಯ್ತು ಇವಾಗ, ಧರ್ಮದ ದ್ವೇಷ ಮಾಡೋದು ಏಕಾದಶ್ಯಾದಿಗಳ ನಿಂದೆ ಮಾಡುವಂತಹದ್ದು, ಹಾಗೆ ಭಗವಂತನ ದ್ವೇಷ, ಭಗವಂತನ ಸರ್ವೋತ್ತಮತ್ವವನ್ನು ಒಪ್ಪದೇ ಇರತಕ್ಕಂಥದ್ದು, ಇದೆಲ್ಲ ಭಗವಂತನ ದ್ವೇಷದಲ್ಲಿ ಪರ್ಯವಸಾನ ಆಗುವಂತಹದ್ದು. ಆವಾಗ ಸವಾ ಆಶು ವಿನಶ್ಯತಿ, ದೇವರು ಮುಂದುವರಿಸಿ ಹೇಳಿದ ಅಂತೆ. ಆಶು ವಿನಶ್ಯತಿ ಅಂದ್ರೆ ಆದಷ್ಟು ಬೇಗ ಅಂದ್ರೆ ಎಷ್ಟು ಬೇಗ ಅವನು ಹೇಳ್ತಾನೆ, ನಿರ್ವೈರಾಯ ಪ್ರಶಾಂತಾಯ ಸಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಶ್ಯೇತ್ ಹನಿಷ್ಯೇ ವರೋರ್ಜಿತಂ, ಹನಿಷ್ಯೇಪಿ ವರೋರ್ಜಿತಂ, ನಾನು ಕೊಲ್ತೇನೆ ಅವನನ್ನು. ಹನಿಷ್ಯೇ ಅಂತ ಫ್ಯೂಚರ್ ಟೆನ್ಸ್, ಮುಂದೆ ಕೊಲ್ತೇನೆ ಅಂತ. ಯಾವಾಗ ಅಂತಂದ್ರೆ ಪ್ರಹ್ಲಾದನಿಗೆ ಯಾವಾಗ ದ್ರೋಹ ಮಾಡ್ತಾನೆ ಆವಾಗ ಅವನನ್ನು ಕೊಲ್ತೇನೆ. ವರೋರ್ಜಿತಮಪಿ ಹನಿಷ್ಯ, ಬಲೋತ್ತರವಾದ ವರ ಇರಬಹುದು, ವರ ಇದ್ರೂ ನನಗದೇನು ಲೆಕ್ಕ ಅಲ್ಲ, ಒಂದೇ ಕೊಲ್ತೇನೆ. ದೇವತೆಗಳೆಲ್ಲ ಕೇಳಿದ್ರು, ಬ್ರಹ್ಮದೇವರು ವರ ಕೊಟ್ಟಿದ್ದಾರೆ ಸ್ವಾಮಿ, ನೀನೇನು ಮಾಡ್ತೀ? ವರೋರ್ಜಿತಮಪಿ ಹನಿಷ್ಯ, ವರದಿಂದ ಬಲದಿಂದ ಕೊಬ್ಬಿದ್ರೂ ಕೂಡ ಲೆಕ್ಕ ಅಲ್ಲ, ಸಂಹಾರ ಮಾಡಿಯೇ ಸಿದ್ಧ, ನೀನೇನ್ ಚಿಂತನೆ ಮಾಡಬೇಡಿ. ಯಾವಾಗ ನಿರ್ವೈರಾಯ, ಪ್ರಹ್ಲಾದನಿಗೆ ವಿಶೇಷಣ, ದೇವರು ಬಾಯಿ ತುಂಬಾ ಹೊಗಳ್ತಾರೆ. ನಿರ್ವೈರಾಯ, ಯಾರಲ್ಲಿಯೂ ವೈರವನ್ನು ಮಾಡಿದವ ಅಲ್ಲ, ಸೇಡು ತೀರಿಸಿದವ ಅಲ್ಲ. ಅಪ್ಪ ನಿಜವಾಗಿ ಎಂತ ಕೊಲೆ ಮಾಡಲಿಕ್ಕೆ ಉದ್ಯುಕ್ತನಾದವ ಅಪ್ಪ, ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟ. ಪ್ರಪಂಚದಲ್ಲಿ ಇಂತಹದ್ದಿಲ್ಲವೇ ಇಲ್ಲ ಎಲ್ಲಿಯೂ ಕೂಡ. ಅಪ್ಪ ಮಗನನ್ನು ಕೊಲ್ಲುವ ದಾಖಲೆ ಪ್ರಾರಂಭಾದ್ಯ ದುರ್ಬುದ್ಧಿ ಹಿರಣ್ಯಕಶಿಪುವಿನಿಂದ. ಹೀಗೆ ಪ್ರಹ್ಲಾದನಿಗೆ ದ್ರೋಹ ಮಾಡಿದ, ಇದಕ್ಕಿಂತ ದೊಡ್ಡ ದ್ರೋಹ ಏನು? ಹೀಗೆ ದ್ರೋಹ ಮಾಡಿದ್ದಾನೆ, ಪ್ರಹ್ಲಾದನಿಗೆ ದ್ರೋಹ ಮಾಡ್ತಾನೆ. ನಿರ್ವೈರಾಯ, ಯಾವುದೇ ವೈರ ಇಲ್ಲದಿದ್ದ ಪ್ರಹ್ಲಾದ. ಅವ್ ನೋಡ್ಬೇಕಿತ್ತು ಅಪ್ಪ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಾಗ, ಅಪ್ಪ ನಿನ್ನನ್ನು ಕೊಲ್ತೇನೆ ಅಂತ ಹೇಳಬೇಕಿತ್ತು. ನಿರ್ವೈರಾಯ ಯಾವಾಗ ಕೊಲ್ಲಿಕ್ಕೆ ಬಂದ? ಪ್ರಶಾಂತಾಯ, ಪ್ರ ಅಂದ್ರೆ ಪ್ರಕೃಷ್ಟನಾದ ಭಗವಂತ, ಶಾಂತ ಅಂದ್ರೆ ಭಗವಂತನಲ್ಲಿ ಮನಸ್ಸಿಟ್ಟವ. ಯಾವಾಗ ಭಗವಂತನಲ್ಲಿ ಮನಸ್ಸನ್ನಿಟ್ಟ ಪ್ರಹ್ಲಾದ ಅವನಿಗೆ ದ್ರೋಹ ಮಾಡ್ತಾನೆ. ಸ್ವಸುತಾಯ, ಸ್ವಸುತಾಯ ಅಂದ್ರೆ ತನ್ನ ಮಗನಿಗೆ ದ್ರೋಹ ಮಾಡ್ತಾನೆ ಅಂತ ಒಂದರ್ಥ. ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತನ ಕೂಸು, ಅದು ಹಿರಣ್ಯಕಶಿಪುವಿನ ಮಗು ಅಲ್ಲ, ದೇವರ ಮಗ ಅದು. ಸ್ವತಂತ್ರನಾದ ಭಗವಂತನ ಮಗು ಅವನಿಗೆ ಯಾವಾಗ ದ್ರೋಹ ಮಾಡ್ತಾನೆ? ಮಹಾತ್ಮನೇ, ಸಾಮಾನ್ಯ ಚೇತನ ಅಲ್ಲ, ದೊಡ್ಡ ಚೇತನ, ಅದಕ್ಕೆ ಯಾವಾಗ ದ್ರೋಹ ಮಾಡ್ತಾನೆ ಆವಾಗ ಪ್ರಹ್ಲಾದಾಯ ಯಥಾ ದೃಶ್ಯೇತ್ ವರೋರ್ಜಿತಮಪಿ ಹನಿಷ್ಯೇತ್, ಅವನಿಗೆ ವರಬಲ ಇದ್ರೂ ಕೂಡ ಅದನ್ನು ಪರಿಗಣಿಸುವುದಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮದೇವರ ಮುಖ ಇಷ್ಟೇ ಚಿಕ್ಕದಾಯಿತು, ಇವನು ವರೋರ್ಜಿತಮಪಿ, ವರ ಕೊಟ್ಟರು ಇವನು ಅದನ್ನು ನಿಷ್ಕ್ರಿಯವನ್ನಾಗಿ ಮಾಡ್ತಾನೆ ಅಂತ ಬ್ರಹ್ಮದೇವರ ಹತ್ರ ಹೇಳ್ತಾರೆ. ನೀನೇನು ವ್ಯಥೆ ಮಾಡಬೇಡ, ನಿನ್ನ ವರವನ್ನು ಸತ್ಯ ಅಂತ ಮಾಡಿ ಅವನನ್ನು ಕೊಲ್ತೇನೆ ಅಂತ. ಸ್ವಲ್ಪ ಖುಷಿಯಾಯಿತು ಬ್ರಹ್ಮದೇವರಿಗೆ, ಬ್ರಹ್ಮದೇವರ ವರ ಸುಳ್ಳಾಗಲಿಲ್ಲ, ಬ್ರಹ್ಮದೇವರ ವರ ಸತ್ಯ ಆಗಬೇಕು, ಹಿರಣ್ಯಕಶಿಪು ಸಾಯಬೇಕು, ಎರಡನ್ನು ನಾನು ಮಾಡುತ್ತೇನೆ. ಸಮರ್ಥನಾದ ಭಗವಂತ ಒಬ್ಬನೇ. ಅದಕ್ಕೆ ಪ್ರಹ್ಲಾದ ಮಹಾತ್ಮನೇ ಅಂತ ಹೇಳಿದ. ಮಹಾತ್ಮ ಹೇಗೆ? ಅದನ್ನು ಭಾಗವತ ಹೇಳಿತು, ಎಷ್ಟು ಸುಂದರವಾಗಿ ಹೇಳುತ್ತೆ, ಒಂದು ಗುಣಗಳ ಪಟ್ಟಿಯನ್ನೇ ಮಾಡುತ್ತೆ. ಹೇಗೆ ರಾಮಾಯಣದಲ್ಲಿ ರಾಮದೇವರ ಮಹಿಮೆಯನ್ನು ಹೇಳುತ್ತಾರೆ, ಹಾಗೆ ಪ್ರಹ್ಲಾದನ ಮಹಿಮೆಯನ್ನು ಹೇಳುತ್ತಾರೆ. ಪ್ರಹ್ಲಾದ ಅಭೂತ್ ಮಹಾನ್ ಗುಣೈಹಿ ಮಹದುಪಾಸಕಃ, ಪ್ರಹ್ಲಾದ ಗುಣಗಳಿಂದ ಮಹತ್ತಾದ ಅಂತ, ದೊಡ್ಡವನಾದ ಅಂತೆ. ಯಾವುದರಿಂದ ದೊಡ್ಡವ? ವಯಸ್ಸಿನಿಂದ ದೊಡ್ಡವ ಅಲ್ಲ, ಗುಣಗಳಿಂದ ದೊಡ್ಡವನಾದ ಅಂತ. ಎಲ್ಲರೂ ಪೂಜೆ ಮಾಡತಕ್ಕಂತಹ ವ್ಯಕ್ತಿಯಾಗಿ ಮೆರೆದ ಪ್ರಹ್ಲಾದ. ಗುಣೈಹಿ ಮಹಾನ್ ಅಂತ ಹೇಗೆ ಅಂದ್ರೆ, ಆ ಗುಣಗಳನ್ನು ಪಟ್ಟಿ ಮಾಡ್ತೀವಿ ಹೇಳ್ತಾರೆ. ಮಹದ್ ಉಪಾಸಕಃ, ದೊಡ್ಡ ಗುಣ ಇದು, ನಾವು ಬೆಳೆಸಿಕೊಳ್ಬೇಕಾದ್ದು, ಪ್ರಹ್ಲಾದನಿಂದ ಕಲಿಬೇಕಾದ ಪಾಠ. ಮಹದ್ ಉಪಾಸಕಃ, ನಾವೇನಾಗ್ಬೇಕು? ಮಹದುಪಾಸಕರಾಗ್ಬೇಕು. ಮಹದುಪಾಸಕ ಅಂತಂದ್ರೆ ದೊಡ್ಡ ಉಪಾಸನೆ ಮಾಡುವವ. ಉಪಾಸನೆ ದೊಡ್ಡದಾಗುವುದು ಯಾವಾಗ? ದೊಡ್ಡ ವಸ್ತುವನ್ನು ಉಪಾಸನೆ ಮಾಡಿದರೆ ನಾವು ದೊಡ್ಡ ಉಪಾಸನೆ ಮಾಡಿದವರ ಆಗ್ತೀವಿ. ಅರ್ಥಾತ್ ಹಿರಣ್ಯಕಶಿಪು ಮಹದುಪಾಸಕ ಅಲ್ಲ, ಮಹತ್ತಾದವ ಸರ್ವೋತ್ತಮನಾದವ ಭಗವಂತ, ಅವನಿಗಿಂತ ಮಹತ್ತರವಾದ ವಸ್ತು ಪ್ರಪಂಚದಲ್ಲಿಲ್ಲ. ಅನೋರಣೀಯಾನ್ ಮಹತೋಮಹೀಯಾನ್, ಅನೋರಣೀಯನ ಮಹತೋಮಹೀಯನ, ಮಹತೋಮಹೀಯ ಅಂದ್ರೆ ಭಗವಂತ ಒಬ್ಬನೇ, ಅವನ ಉಪಾಸಕ, ಅವನನ್ನು ಆರಾಧನೆ ಮಾಡುವವ ಅವನು ಪ್ರಹ್ಲಾದ. ಆದ್ರಿಂದ ದೊಡ್ಡ ಸರ್ವೋತ್ತಮವಾದ ವಸ್ತುವನ್ನು ಉಪಾಸನೆ ಮಾಡ್ತಾನೆ, ಆದ್ರಿಂದ ಅವನ ಗುಣ ದೊಡ್ಡದು, ಅವನಿಗೆ ಸಮಾನನಾದವ ಇಲ್ಲ ಅಂತ ಒಂದು ಗುಣವನ್ನು ಹೇಳ್ತಾರೆ. ಮಹದುಪಾಸಕ, ಇದು ನಾವು ಬೆಳೆಸಿಕೊಳ್ಳಬೇಕು. ಮಹದುಪಾಸಕ ಅಂತಂದ್ರೆ ಚಿಕ್ಕವರನ್ನು ಚಿಕ್ಕವ ಅಂತ, ಮಧ್ಯಮದವರನ್ನು ಮಧ್ಯಮ ಅಂತ, ದೊಡ್ಡವರನ್ನು ದೊಡ್ಡವ ಅಂತ, ಹೀಗೆ ಉಪಾಸನೆ ಮಾಡಿದಾಗ್ರೆ ಮಹದುಪಾಸಕ. ಮಹಾತ್ಮನಿಗೆ ಮಹತ್ವವನ್ನು ತಿಳ್ಕೊಂಡು ಉಪಾಸನೆ ಮಾಡಬೇಕು. ಇದು ಪ್ರಹ್ಲಾದನ ಒಂದು ವೈಶಿಷ್ಟ್ಯ, ಮಹದುಪಾಸಕ ಅಂತ. ಮುಂದೆ ಹೇಳ್ತಾರೆ, ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂಧ, ಅವನ ಗುಣಗಳನ್ನು ಹೇಳ್ತಾರೆ. ಜಿತೇಂದ್ರಿಯ ಅಂದು, ಅವನು ಬ್ರಹ್ಮಣ್ಯ ಅಂತ. ಬ್ರಹ್ಮ ಅಂದ್ರೆ ವೇದನೂ ಹೌದು, ಬ್ರಹ್ಮ ಅಂದ್ರೆ ವೇದವನ್ನು ಅಧ್ಯಯನ ಮಾಡತಕ್ಕಂತಹ ಬ್ರಹ್ಮಜ್ಞಾನಿಗಳೂ ಹೌದು, ಜಿಜರೂ ಹೌದು. ಬ್ರಹ್ಮಣ್ಯ ವೇದದ ಮೇಲೆ ಭಾರಿ ನಿಷ್ಠೆ, ವೇದವನ್ನು ಅಧ್ಯಯನ ಮಾಡಿದವರು ಅಂದ್ರೆ ಎಲ್ಲಿಲ್ಲದ ಮೋಹ ಅವನಿಗೆ. ಬ್ರಹ್ಮಣ್ಯ ವೇದಾರ್ಥದಲ್ಲಿ ಭಾರೀ ಆಸಕ್ತಿಯವನಿಗೆ. ಇದು ನಾವು ಬೆಳೆಸಿಕೊಳ್ಳಬೇಕಾದ್ದು. ವೇದಜ್ಞರನ್ನು ಗೌರವಿಸಬೇಕಾದ್ದು, ವೈದಿಕರನ್ನು ತಿರಸ್ಕಾರ ಮಾಡದೇ ಇರತಕ್ಕಂತಹದ್ದು, ವೇದವನ್ನು ಬಲ್ಲವರನ್ನು ನಾವು ಸತ್ಕಾರ ಮಾಡುವಂತಹದ್ದು, ಇದು ಪ್ರಹ್ಲಾದರಿಂದ ಕಲಿಯಬೇಕಾದಂತಹದ್ದು. ಬ್ರಹ್ಮಣ್ಯ ಶೀಲ ಸಂಪನ್ನ ಅಂತ ಅವನ ಕ್ಯಾರೆಕ್ಟರ್ ಚೆನ್ನಾಗಿತ್ತು. ಶೀಲ ಒಳ್ಳೆಯ ಶೀಲ, ಸಂಪನ್ನ ಅಂತ ಶಬ್ದ ಬಳಸ್ತಾರೆ. ಲೌಕಿಕ ಸಂಪತ್ತು ಸಂಪತ್ತಲ್ಲ. ಯಾವುದು ಸಂಪತ್ತು ಅಂದ್ರೆ ಶೀಲ ಎಂಬುದು ಸಂಪತ್ತು. ಶೀಲ ಇಲ್ಲದೆ ಹೋದರೆ ಅವನು ದರಿದ್ರ. ಶೀಲ ಇಲ್ಲದೆ ಎಷ್ಟು ಸಂಪತ್ತಿದ್ರೂ ದರಿದ್ರ. ಸಂಪತ್ತು ಹೊರಗಿನ ದುಡ್ಡು ಕಾಸು ಇಲ್ಲದೆ ಹೋದರೂ ಶೀಲ ಇದೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಸಂಪತ್ತು ಪ್ರಪಂಚದಲ್ಲಿ ಇಲ್ಲ. ಶೀಲ ಸಂಪನ್ನ ಪ್ರಹ್ಲಾದನಲ್ಲಿ ದೊಡ್ಡ ಗುಣ ಅಂತ ಹೇಳ್ತಾರೆ. ಕೊನೆ ತನಕ ಇದನ್ನು ಅವನು ವ್ಯವಸ್ಥಿತವಾಗಿ ಇಟ್ಟುಕೊಂಡವ. ಶೀಲ ಸಂಪನ್ನ ಸತ್ಯ ಸಂದಹ, ಇದು ಮುಖ್ಯ. ಮಾತು ಸಾವಿರ ಹೇಳ್ತೇವೆ, ಒಂದನ್ನು ಈಡೇರಿಸ್ಲಿಕ್ಕಾಗುತ್ತೆ. ಹೇಳುವಾಗ ಆಯ್ತ್ರಿ 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 ಅಂತ ಮೂರು ಸಲ ಹೇಳ್ತಾರೆ ಅಂದ್ರೆ ಮಾಡುವುದೇ ಇಲ್ಲ, ಗ್ಯಾರಂಟಿ ಅಂತ ಅರ್ಥ. ಸತ್ಯ ಸಂದಹ, ಏನು ಮಾತು ಹೇಳ್ತಾನೆ ಅದು ಮಾಡಿಯೇ ಸಿದ್ಧ. ಹೇಳಬೇಕಾದ್ರೆ ಆಲೋಚನೆ ಮಾಡ್ತಾನೆ. ಕೆಲವರು ಇರ್ತಾರೆ ಇನ್ನು ಹೇಳಿ ಮುಗಿಸಿರುವುದಿಲ್ಲ, ಓ ಎಲ್ಲ ಗೊತ್ತಾಯ್ತು, ನಿಮ್ ಮಾಡಿಯೇ ಮಾಡ್ತಾರೆ, ನಿಮ್ಮನ್ನು ಬಿಟ್ಟು ಇನ್ನೆಂಥದ್ದು ಇದೊಂದು ಇದೇನು ಅಲ್ವೇ ಅಲ್ಲ ಅಂತ ಹೇಳಿ ಹೋಗಿಬಿಡ್ತಾರೆ, ಮರ್ತೇ ಬಿಡ್ತಾರೆ. ಓ ಮರ್ತೇ ಹೋಯ್ತು ಅಂತ ಆಗ ಹೋಗಿಯೇ ಬಿಡ್ತದೆ, ಸರ್ ಪ್ರಾಣನೇ ಹೋಗಿಬಿಡ್ತದೆ. ಸತ್ಯ ಸಂದಹ, ಕೊನೆಗೊಂದು ಮಾತು ಹೇಳ್ತಾರೆ, ಜಿತೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನೂ ಗೆದ್ದವ ಅಂತ, ನಾಲಗೆಯನ್ನೂ ಗೆದ್ದವ, ಸರ್ವವನ್ನು ಗೆದ್ದವ, ಮನಸ್ಸನ್ನು ಗೆದ್ದಂತವ. ಇದು ಮುಖ್ಯವಾಗಿ ಬೇಕಾದ್ದು. ಭಗವಂತನನ್ನು ಗೆಲ್ಲಬೇಕಾಗಿದ್ರೆ ಮೊದಲು ನಮ್ಮ ಇಂದ್ರಿಯಗಳನ್ನು ಗೆಲ್ಲಬೇಕು. ಇಂದ್ರಿಯವನ್ನು ಗೆದ್ದವ ಭಗವಂತನನ್ನು ಗೆಲ್ಲಲಿಕ್ಕೆ ಸಾಧ್ಯ. ಆಮೇಲೆ ಹೇಳ್ತಾರೆ, ದಾಸವ ಸನ್ನತಾರಿ ಯಾಂಗ್ರಿಹಿ ಏಕಃ ಪ್ರಿಯ ಸುಹೃತ್ತಮ, ಎಲ್ರಿಗೂ ಆತ್ಮವತ್ ಸರ್ವಭೂತಾನ ಏಕಃ ಪ್ರಿಯ ಸುಹೃತ್ತಮ. ಆತ್ಮವತ್ ಸರ್ವಭೂತಾನ, ಬಹಳ ಒಳ್ಳೆಯ ಗುಣವನ್ನು ಹೇಳ್ತಾರೆ. ಎಲ್ರಿಗೂ ಪ್ರಹ್ಲಾದ ಅಂದ್ರೆ ಇಷ್ಟ ಅಂತೆ. ಪ್ರಹ್ಲಾದನನ್ನು ಎತ್ತಿ ಆಡಿಸ್ತಿದ್ರಂತೆ, ಪ್ರಹ್ಲಾದ ಬಂದ್ರೆ ಎಲ್ಲರೂ ಮುದ್ದಿಡ್ತಿದ್ರಂತೆ, ಆ ಪ್ರಹ್ಲಾದ ಅಂತ ಮಾತಾಡ್ತಿದ್ರಂತೆ. ಎಷ್ಟು ಇಷ್ಟ ಅಂತಂದ್ರೆ ಆತ್ಮವತ್, ಪ್ರತಿಯೊಬ್ಬನೂ ಕೂಡ ತನ್ನನ್ನು ಪ್ರೀತಿಸ್ತಾನಂತೆ. ತನ್ನನ್ನು ಪ್ರೀತಿಸಿದಷ್ಟು ಯಾವುದನ್ನೂ ಪ್ರೀತಿಸುವುದಿಲ್ಲ. ಎಲ್ಲವನ್ನು ಪ್ರೀತಿಸುವುದು ಯಾಕೆಂದ್ರೆ ತನಗೋಸ್ಕರ ಇನ್ನೊಂದನ್ನು ಪ್ರೀತಿಸುವುದಷ್ಟೇ. ತನಗೆ ಯಾವುದು ಇಷ್ಟ ಅದನ್ನು ಪ್ರೀತಿಸ್ತಾನೆ ಅಂತೆ. ಆದ್ರೆ ಪ್ರಹ್ಲಾದನನ್ನು ಪ್ರತಿಯೊಬ್ಬನೂ ಪ್ರೀತಿಸ್ತಿದ್ದ. ಹೇಗೆ? ಆತ್ಮವತ್, ಆತ್ಮನನ್ನು, ತನ್ನ ತನ್ನ ಆತ್ಮವನ್ನು ಹೇಗೆ ತಾನು ತಾನು ಪ್ರೀತಿಸ್ತಾನೆ, ತನ್ನ ತನ್ನ ಆತ್ಮ ಪ್ರತಿಯೊಬ್ಬರಿಗೂ ಹೇಗೆ ಇಷ್ಟ, ಹಾಗೆ ಪ್ರಹ್ಲಾದ ಆತ್ಮವತ್, ಆತ್ಮನಷ್ಟು ಇಷ್ಟವಾಗಿರತಕ್ಕಂತಹ ವಸ್ತು. ನಮ್ಮ ಆತ್ಮನಿಗಿಂತ ಇನ್ನೊಂದು ಇಷ್ಟವಾದ ವಸ್ತು ಇಲ್ಲ. ಪ್ರಹ್ಲಾದನು ಅಷ್ಟೇ ಇಷ್ಟ ಆಗಿದ್ದ ಪ್ರತಿಯೊಬ್ಬರಿಗೂ ಕೂಡ. ಅದು ರಾಜನ ಮಗ ಅಂತಲ್ಲ, ಕೆಲವು ಸಲ ಹಾಗೆ ಆಗಿರ್ತದೆ. ಮಿನಿಸ್ಟರ್ ಪೋಸ್ಟ್ ಅಲ್ಲಿದ್ರೆ ಅವನ ಮಗುವನ್ನು ಎತ್ತಿ ಆಡಿಸ್ತಾರೆ, ಅವನು ಇಳಿದ ಕೂಡಲೇ ಮಗುವನ್ನು ಕೆಳಗಿಡ್ತಾರೆ. ಅದು ಯಾಕೆಂದ್ರೆ ಅಧಿಕಾರದಲ್ಲಿದ್ದವನ ಮಗ ಅಂತ. ಇದು ಹಾಗಲ್ಲ, ಅದು ಪ್ರಿಯ ಸುಹೃತ್ತಮ ಅಂತ ಹೇಳ್ತಾರೆ. ಅವನು ಪ್ರಿಯನಾದವ, ಸುಹೃತ್ತಾದವ, ಒಳ್ಳೆಯ ಹೃದಯವಂತಿಕೆ, ಒಳ್ಳೆಯ ಪ್ರೀತಿಯ ಮಾತುಗಳು. ಹಾಗಾಗಿ ಏಕಃ ಅದ್ವಿತೀಯನಾದವ. ಇಂತಹ ಸ್ಥಾನಮಾನ ಮತ್ತೊಬ್ಬನಿಗೆ ಪಡೆಯಲಿಕ್ಕಾಗಿರಲಿಲ್ಲ. ಆತ್ಮವತ್ ಸರ್ವಭೂತಾನ ಏಕಃ ಪ್ರಿಯ ಸುಹೃತ್ತಮ ದಾಸವತ್ ಸನ್ನತಾರ್ಯಾಂಗ್ರಿಹಿ. ನಾವು ರಾಘವೇಂದ್ರ ಸ್ವಾಮಿಗಳಲ್ಲಿಯೂ ಈ ಗುಣವನ್ನು ನಾವು ಕಾಣುತ್ತೇವೆ. ಮಹದುಪಾಸಕ, ರಾಘವೇಂದ್ರ ಸ್ವಾಮಿಗಳ ಉಪಾಸನೆ ಎಂತಹ ಉಪಾಸನೆ! ಮಹದುಪಾಸಕ, ಶಾಸ್ತ್ರದಿಂದ ಉಪಾಸನೆ ಮಾಡ್ತಾರೆ, ಧ್ಯಾನದಿಂದ ಉಪಾಸನೆ ಮಾಡ್ತಾರೆ, ರಾಮದೇವರನ್ನು ಕೃಷ್ಣದೇವರನ್ನು ಉಪಾಸನೆ ಮಾಡ್ತಾರೆ. ವೀಣೆ ತಗೊಂಡ್ರೆ ವೀಣೆಯಿಂದ ನುಡಿಸಿ ದೇವರನ್ನು ಒಲಿಸಿಕೊಳ್ತಕ್ಕವರು. ಮಹದುಪಾಸಕ ಶೀಲ ಸಂಪನ್ನ, ಎಂತಹ ಶೀಲ! ಮೊದಲು ಸನ್ಯಾಸ ತೆಕ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡಿದ್ರು, ತೆಕ್ಕೊಂಡ ಮೇಲೆ ಹೆಂಡತಿ ಸಾಯ್ತಾಳೆ ಅಂತಾದರೂ ತಲೆ ಬಿಸಿ ಮಾಡಿಕೊಡ್ಲಿಲ್ಲ. ಶೀಲ ಸಂಪನ್ನ, ಸತ್ಯ ಸಂದಹ, ಅವರ ವಿಶೇಷಣನೇ ಹಾಗೆ, ಸತ್ಯಧರ್ಮ ರಥಾಯಚ. ಸತ್ಯಸಂದಹ ಜಿತೇಂದ್ರಿಯ ಬ್ರಹ್ಮಣ್ಯ, ವೇದಕ್ಕೆ ಎಷ್ಟು ವ್ಯಾಖ್ಯಾನ ಬರೆದಿದ್ದಾರೆ, ಉಪನಿಷತ್ತಿಗೆ ಎಷ್ಟು ಚಿಂತನೆ ಬರೆದಿದ್ದಾರೆ, ವೇದಾರ್ಥ ನಿರ್ಣಾಯಕವಾದ ಬ್ರಹ್ಮಸೂತ್ರಗಳಿಗೆ ಎಷ್ಟು ವ್ಯಾಖ್ಯಾನಗಳು. ಬ್ರಹ್ಮಣ್ಯ ಶೀಲ ಸಂಪನ್ನ ಸತ್ಯಸಂದಹ ಎಲ್ಲ ಜಿತೇಂದ್ರಿಯ ಆತ್ಮವತ್ ಸರ್ವಭೂತಾನ. ಈ ವಿಶೇಷಣಂತೂ ರಾಯರಿಗೆ ಬಹಳ ಚೆನ್ನಾಗಿ ಹಿಡಿಸುವಂತಹದ್ದು. ಸರ್ವಭೂತಾನಾಂ ಏಕ ಏಕಃ ಪ್ರಿಯ ಸುರುತ್ತಮ. ರಾಯರಂದ್ರೆ ಎಲ್ರಿಗೂ ಬೇಕ್ರಿ, ಜಾತಿ ಲಿಂಗ ಮತ ಯಾವುದಿಲ್ಲ, ಎಲ್ಲರೂ. ಅದು ವೈಷ್ಣವರು ಬರ್ತಾರೆ, ಅವೈಷ್ಣವರು ಬರ್ತಾರೆ, ನಾಸ್ತಿಕರು ಬರ್ತಾರೆ, ಕೆಲಸ ಆಗ್ಲಿ ಅಂತ ಎಲ್ರಿಗೂ ಬೇಕಾದವರು ರಾಯರು ಅಂತ ಇಷ್ಟ. ಇಲ್ಲದ್ರೆ ಅಕ್ಷರಂಗಾರಕ ನೋಡಿ ಉಳಿದವರು ಬಂದಾರ, ಎಲ್ರೂ ಬರ್ತಾರೆ. ಯಾಕೆಂದ್ರೆ ಆತ್ಮವತ್ ಸರ್ವಭೂತಾನಾಂ ಏಕ ಪ್ರಿಯ ಸುವೃತ್ತಮ. ಅಂಥದ್ದು ಸುವೃತ್ತ ಸಿಗುದೇ ಕಷ್ಟ. ಅದು ಎಂತೆಂತ ಕೆಲಸ ಮಾಡ್ತಾರೆ ಸುವೃತ್ತಮ, ಎಂತ ಕೆಲಸ ಮಾಡ್ತಾರೆ ಅಂತಂದ್ರೆ ಸ್ವಪ್ನದಲ್ಲಿ ಬಂದು ಆಪರೇಷನ್ ಮಾಡಿ ರೋಗ ಪರಿಹಾರ ಮಾಡ್ತಾರೆ. ಏಕ ಸುವೃತ್ತಮ ದಾಸವತ್ ಸನ್ನ ಪಾರಿಯಾಂಗ್ರಿಹಿ. ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ ಎಂತಹ ಮಹತ್ತ ಪ್ರಹ್ಲಾದನದ್ದು ಅಂತಂದ್ರೆ ದಾಸವತ್ ಸನ್ನತ ಆರ್ಯ ಅಂಗ್ರಿಹಿ. ದೊಡ್ಡವರು ಬಂದ್ರೆ ಅವರ ಕಾಲು ಹಿಡಿದು ನಮಸ್ಕಾರ ಮಾಡ್ತಾನೆ ಅಂತೆ, ಅವರಿಗೆ ಭಕ್ತಾನೆ ಅಂತೆ. ದೊಡ್ಡವರಿದ್ರೆ ತಾತ ನೀರು ಬೇಕಾ, ತಾತ ಅನ್ನ ಬೇಕಾ, ತಾತ ಕೊಡ್ಲಿಕ್ಕೆ ಆಸನ ಬೇಕಾ ಅಂತ ಹೋಗಿ ಉಪಸತ್ತಿ ಮಾಡ್ತಾನೆ ಅಂತೆ. ಆ ಮುದುಕರಿಗೆ ಎಂತ ಬೇಕ್ರಿ, ಮತ್ತೇನು ಬೇಡ, ಅವ್ರು ಮಾತಾಡೋರೇ ಇಲ್ಲ. ತಾತ ನೀನು ಸುಮ್ಮನೆ ಕೂಡು ಅಂತ ಹೇಳೋರೇ ಇರುತ್ತೆ. ಪ್ರಹ್ಲಾದ ಹೋಗಿ ಮಾತಾಡಿಸ್ತಿದ್ದ, ತಾತ ನಿನಗೇನು ಬೇಕು, ಅಯ್ಯೋ ನೀನು ಹೇಳು ಅಂತ ಮಾತನಾಡಿಸ್ತಿದ್ದ. ಅವರಿಗೆ ಮಾತಾಡದೆ ಮಾತಾಡದೆ ಪಾಪ ಸುಸ್ತಾಗಿತ್ತು. ಯೌವನದಲ್ಲಿ ಮಾತಾಡಿ ಮಾತಾಡಿ ಅಭ್ಯಾಸ ಇದ್ದವರಿಗೆ ಮುದುಕಾದಾಗ ಸುಮ್ಮನೆ ಇರಿ ಅಂದ್ರೆ ಕೇಳಲಿಕ್ಕಾಗತ್ತಾ? ಪ್ರಹ್ಲಾದ ಅವರನ್ನು ಹೋಗಿ ಮಾತಾಡಿಸ್ತಿದ್ದಂತೆ, ರಾಮದೇವರ ಹಾಗೆ. ಅವರಿಗೆ ಭಾರಿ ಆನಂದ ಆಗ್ತಿತ್ತು. ಸನ್ನತ ಆರ್ಯ ಅಂಗ್ರಿಹಿ, ಯಾರು ಪೂಜ್ಯರೋ ಅವರಿಗೆ ಪೂಜೆಯನ್ನು ಸಲ್ಲಿಸ್ತಿದ್ದ, ಅವರ ಕಾಲನ್ನು ಹಿಡಿತಿದ್ದ, ಅವರ ಸೇವೆಯನ್ನು ಮಾಡುತ್ತಿದ್ದ. ಹೇಗೆ ಅಂದ್ರೆ ಒಳ್ಳೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ದಾಸವತ್ ಒಬ್ಬೃತ್ಯ ಇರ್ತಾನೆ, ಸಂಬಳ ತಕ್ಕೊಂಡು ಕೆಲಸ ಮಾಡುವವ. ಅವನು ಹಿಂದೆ ಮುಂದೆ ನೋಡದೆ ಅವನು ಚಪ್ಪಲಿ ತಂದಿಡ್ತಾನೆ, ಸ್ನಾನಕ್ಕೆ ನೀರೆರೆಯುತ್ತಾನೆ, ಅವರಿಗೆ ಕುರ್ಚಿ ಹಾಕ್ತಾನೆ, ಆಚೆ ಈಚೆ ಕೈ ಹಿಡಿತಾನೆ, ಎಲ್ಲ ಕೆಲಸ ಮಾಡ್ತಾನೆ. ದಾಸವತ್ ಪ್ರಹ್ಲಾದ ಒಬ್ಬ ರಾಜನ ಮಗ, ರಾಜಾದಿ ರಾಜನ ಮಗ. ಒಂದು ರೀತಿಯಲ್ಲಿ ಹೇಳಿದ್ರೆ ದೇವಲೋಕ ತನಕ ವ್ಯಾಪ್ತಿ ಇರತಕ್ಕ ಅಪ್ಪನ ಮಗ ಸಾಮಾನ್ಯ ಅಲ್ಲ. ಆದ್ರೆ ಅವನು ದಾಸವತ್ ಒಬ್ಬ ಅಸಿ ವೃತ್ಯ ಇದ್ರೆ ಹೇಗೆ, ಹಾಗೆ ಸೇವೆಯನ್ನು ಸಲ್ಲಿಸಿದ ಮಹಾತ್ಮ ಪ್ರಹ್ಲಾದ. ಇದು ಪ್ರಹ್ಲಾದನ ವೈಶಿಷ್ಟ್ಯ. ದಾಸವತ್ ಸನ್ನತ ಆರ್ಯ ಅಂಗ್ರಿಹಿ. ಒಂದು ಒಂದು ತಿಂಗಳ ಅಧಿಕಾರ ಬಂದ್ರನೇ ಮಕ್ಕಳು ಮೆರೆಯುವುದು ನೋಡಬೇಕು ನಾವು, ಸಾಕೋ ಸಾಕಾಗ್ತದೆ. ಇದು ಅಖಂಡ ರಾಜ್ಯದ ಆಧಿಪತ್ಯ ಸಿಕ್ಕಿರುವಾಗ ಪ್ರಹ್ಲಾದ ಹೇಗಿರಬೇಕಿತ್ತು? ದಾಸವತ್ ಸನ್ನತ ಆರ್ಯ ಅಂಗ್ರಿಹಿ ಅಂತ ಹೇಳ್ತಾರೆ. ಪಿತೃವತ್ತು ದೀನವತ್ಸಲಹ ಅಂತ ಎಂತಹ ಮಾತು ಹೇಳ್ತಾರೆ. ಅಪ್ಪ ಇರ್ತಾನೆ, ಅಪ್ಪನಿಗೆ ಮಗನ ಮೇಲೆ ಪ್ರೀತಿ ಇರ್ತದೆ, ವಾತ್ಸಲ್ಯ ಇರ್ತದೆ. ಮಗ ಕುರೂಪಿಯಾಗ್ಲಿ, ಮಗನಿಗೆ ಅವಯವ ಇಲ್ಲದೆ ಇರಲಿ, ಕುಂಟನಾಗಿರ್ಲಿ, ಮಾತು ಬಾರದಿದ್ದವನಿರ್ಲಿ, ಅಪ್ಪ ಪ್ರೀತಿಸ್ತಾನೆ. ತನ್ನ ಆಸ್ತಿಯಲ್ಲಿ ಸಮಾನ ಪಾಲು ಹಂಚುತ್ತಾನೆ ಅಂತೆ. ಇನ್ನೂ ಸ್ವಲ್ಪ ವಿಚಾರ ಮಾಡಿದರೆ ಕೈ ಇಲ್ಲ ಕಾಲಿಲ್ಲ ಅಂತಾದ್ರೆ ಅವನಿಗೆ ಎರಡು ಪಾಲು ಜಾಸ್ತಿ, ಉಳಿದವರಿಗೆ ಒಂದೇ ಪಾಲು, ಅವನಿಗೆ ಎರಡು ಪಾಲು. ಪಾಪ ಅವನಿಗೆ ಕೈ ಇಲ್ಲ, ಅವನಿಗೆ ಕಾಲಿಲ್ಲ, ಆಗ ಉಳಿದ ಮಕ್ಕಳಿಗೆ ಕಾಣಿಸುವುದುಂಟು, ನನಗೂ ಕೈ ಇಲ್ಲದಿದ್ರೆ ಒಳ್ಳೆದಿತ್ತು, ನಿನ್ನ ಅಪ್ಪ ಒಂದು ಪಾಲು ಜಾಸ್ತಿ ಕೊಡ್ತಿದ್ದ ಅಂತ ಅನಿಸುವುದುಂಟು. ಯಾಕಂದ್ರೆ ದೀನ ವತ್ಸಲ ಅಪ್ಪನಿಗೆ ದೈನ್ಯದ ದೀನತೆ ಉಳ್ಳವರ ಮೇಲೆ ವಾತ್ಸಲ್ಯ ಭಾರಿ ಜಾಸ್ತಿ ಇರ್ತದೆ. ಪ್ರಹ್ಲಾದನಿಗೆ ದೀನರಲ್ಲಿ ವಾತ್ಸಲ್ಯ ತುಂಬಿ ತುಳುಕಿತ್ತಂತೆ. ಶ್ರೀಮಂತರಲ್ಲಿ ಅಲ್ಲ, ಅಥವಾ ತಾಕತ್ತಿರುವವರಲ್ಲಿ ಅಲ್ಲ, ದೀನ ವತ್ಸಲ. ಯಾರು ದೀನರು ಯಾರು ದಲಿತರು, ಭಾರೀ ವಾತ್ಸಲ್ಯ. ಇವತ್ತು ರಾಜಕೀಯದವರ ಸ್ಲೋಗನ್ ಇದೆ ಏನು, ದೀನ ದಲಿತ ಸಂಘರ್ಷ ಎಲ್ಲ ಎಲ್ಲ ಶಬ್ದಗಳೆಲ್ಲ. ಪ್ರಹ್ಲಾದನ ಹತ್ರ ನಾವು ಕೇಳಬೇಕು, ದೀನ ವತ್ಸಲ, ಯಾರು ದೀನರೋ ಯಾರು ದಲಿತರೋ ಅವರಲ್ಲಿ ವಾತ್ಸಲ್ಯ ಸ್ವಾಭಾವಿಕವಾಗಿರ್ತಕ್ಕಂಥದ್ದು. ಯಾವುದೋ ಒಂದು ರಾಜಕೀಯಕ್ಕೋಸ್ಕರ ಅಲ್ಲ, ಯಾವುದೋ ಒಂದು ಅಧಿಕಾರಕ್ಕೋಸ್ಕರ ಅಲ್ಲ, ಸಹಜ ಸಿದ್ಧವಾದ್ದು. ಅದನ್ನು ನಾವು ಮುಂದೆ ನೋಡ್ಲಿಕ್ಕಿದ್ದೇವೆ. ಆ ದೀನರಲ್ಲಿ ಎಂತಹ ವಾತ್ಸಲ್ಯ ಇವತ್ತೆಲ್ಲ ಇದೆ. ಶಿಕ್ಷಣ ಅಭಿಯೋಗ ಅಂತ ಎಲ್ರಿಗೂ ಹೇಳಿಕೊಡೋದು ಅಂತ, ಆ ಹೆಸರಲ್ಲಿ ದುಡ್ಡಂತೂ ಖರ್ಚಾಗುತ್ತೆ, ವಿದ್ಯೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಪ್ರಹ್ಲಾದ ಹಾಗಲ್ಲ, ಎಲ್ಲರನ್ನು ಕೂಡಿಸಿ ಪಾಠ ಹೇಳಿ ಆ ಶಿಕ್ಷಣವನ್ನು ಕೊಟ್ಟವ. ದೀನ ವತ್ಸಲ, ಮಕ್ಕಳಲ್ಲಿ ದೀನ ವಾತ್ಸಲ್ಯವನ್ನು ತೋರಿಸ್ತಾನೆ, ಹಾಗೆ ಪ್ರಹ್ಲಾದ ದೀನರಲ್ಲಿ ವಾತ್ಸಲ್ಯವನ್ನು ತೋರಿಸಿದವ. ದೀನ ವತ್ಸಲ ಅಂತ ಹೇಳ್ತಾರೆ, ಪ್ರಹ್ಲಾದರ ಗುಣಗಳನ್ನು ಕೊಂಡಾಡ್ತಾರೆ. ಹೀಗೆ ಭ್ರಾತೃವತ್ ಸ್ನಿಗ್ಧೇ ಸದೃಶ ಸದೃಶ್ಯೇ ಸ್ನಿಗ್ಧ. ಭ್ರಾತೃವತ್ ಸಹೋದರನ ಪ್ರೀತಿ, ಯಾರಾದರೂ ಸಮಾನರಿದ್ರೆ ಅವರಿಗೆ ಸ್ನಿಗ್ಧ, ಸ್ನೇಹವನ್ನು ಪ್ರದರ್ಶನೆ ಮಾಡ್ತಿದ್ದ, ಸ್ನೇಹವನ್ನು ಕೊಡ್ತಿದ್ದ. ಅಣ್ಣ ತಮ್ಮಂದಿರ ಹಾಗೆ, ಅಣ್ಣ ತಮ್ಮಂದಿರಾದರೂ ಕ್ರೋಧವನ್ನು ಮಾಡಬಹುದು, ಆದರೆ ಪ್ರಹ್ಲಾದ ಹಾಗೆ ಮಾಡಲೇ ಇಲ್ಲ ಅಂತ. ಹೀಗೆ ಪ್ರಹ್ಲಾದನ ಗುಣಗಳ ರಾಶಿ 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 ಇದೆ. ಕೊನೆಗೊಂದು ಮಾತು ಹೇಳ್ತಾರೆ, ಪ್ರಹ್ಲಾದನ ವೈಶಿಷ್ಟ್ಯ ಏನು ಅಂತಂದ್ರೆ, ವಿದ್ಯಾ ಅರ್ಥ ರೂಪ ಜನ್ಮಾದ್ಯೈಹಿ ಮಾನಸ್ತಂಭ ವಿವರ್ಜಿತ. ಎಲ್ಲ ಇದೆ, ನಾವು ಹೇಳ್ತೇವಲ್ಲ ಯೌವನಂ ರೂಪ ಸಂಪತ್ತಿ, ಒಂದೊಂದು ಕೂಡ ಅನರ್ಥಕ್ಕೆ ಕಾರಣ ಅಂತ. ಒಂದು ರೂಪ ಇದ್ರನೇ ಅಹಂಕಾರ ಇರ್ತದೆ, ಅದರ ಜೊತೆಗೆ ವಿದ್ಯೆ ಬಂದ್ರೆ ಕೇಳುವುದೇ ಬೇಡ, ಅದರ ಜೊತೆಗೆ ಒಂದು ಅಧಿಕಾರ ಬಂತು ದುಡ್ಡು ಬಂತು ಅಂದ್ರೆ ಮುಗಿದೇ ಹೋಯ್ತು. ಏಕೈಕೋಪಿ ಅನರ್ಥಾಯ ಕಿಮ ಯತ್ರ ಚತುಷ್ಟಯಂ. ಪ್ರಹ್ಲಾದನಲ್ಲಿ ಎಲ್ಲ ಸೇರಿತ್ತು. ಏನೆಲ್ಲ ಸೇರಿತ್ತು? ವಿದ್ಯಾ, ಸಹಜ ಸಿದ್ಧವಾದ ವಿದ್ಯೆ. ಎಲ್ರಿಗೂ ಆಗರ್ಭ ಶ್ರೀಮಂತಿಗೆ, ಇವನಿಗೆ ಆಗರ್ಭ ಶ್ರೀಮಂತಿಗೆ ಮಾತ್ರ ಅಲ್ಲ, ಆಗರ್ಭ ವಿದ್ಯೆ. ಗರ್ಭದಿಂದ ಬರುವಾಗಲೇ ವಿದ್ಯಾವಂತನಾಗಿ ಬಂದಿದ್ದಾನಂತೆ. ಅಷ್ಟು ವಿದ್ಯೆ ತುಂಬಿ ತುಳುಕಿತ್ತು ಪ್ರಹ್ಲಾದನಲ್ಲಿ. ವಿದ್ಯಾ ಒಂದು, ಅರ್ಥ ದುಡ್ಡು. ಅಪ್ಪನ ದುಡ್ಡು ಮಾರಿಗೆ ಮತ್ತೆ ಪ್ರಹ್ಲಾದನಿಗೆ ಬರಬೇಕು ದುಡ್ಡು. ಸಾಕಷ್ಟು ಸಮೃದ್ಧವಾದ ದುಡ್ಡು, ಬಂಗಾರ ವಜ್ರ ವೈಡೂರ್ಯ ಸಮೃದ್ಧವಾಗಿತ್ತು. ರೂಪ, ಅದರ ಜೊತೆಗೆ ಎಂಥ ದೇಹಕಾಂತಿ, ಎಂಥ ದೇಹ ಸೌಷ್ಠವ, ಎಲ್ಲ ತುಂಬಿತ್ತು. ಅದರ ಜೊತೆಗೆ ಒಳ್ಳೆಯ ಅಭಿಜಾತ ಜನ್ಮ ಎಲ್ಲ ತುಂಬಿ ತುಳುಕಿರತಕ್ಕ ಪ್ರಹ್ಲಾದನಲ್ಲಿ ಅಹಂಕಾರ ತಾನೇ ತಾನಾಗಿ ಮೆರೆಯಬೇಕಿತ್ತು. ಹೇಳ್ತದೆ ಭಾಗವತ, ನಾನಸ್ತಂಭ ವಿವರ್ಜಿತ, ಅಹಂಕಾರ ಇಲ್ವೇ ಇಲ್ಲ. ಒಂಚೂರು ವಿದ್ಯೆ ಬಂದ್ರೆ ಮಾತಾಡ್ಲಿಕ್ಕೆ ನೀವು ಯಾರು ಅಂತ ಇರ್ತಾರೆ, ಮಾತಾಡ್ಲಿಕ್ಕಾಗುವುದಿಲ್ಲ, ಮಾನ ಅಹಂಕಾರ ತುಂಬಿರ್ತದೆ, ಸ್ತಬ್ಧ ಸ್ತಂಭದ ಹಾಗೆ ಸ್ತಬ್ಧರಾಗಿ ಬಿಡ್ತಾರಂತೆ. ಅಧಿಕಾರ ಬಂದ್ರೆ ಮಾತಾಡ್ಲಿಕ್ಕೆ ಕಷ್ಟ ಅಂತ. ಇಷ್ಟು ವಿದ್ಯೆ ಇದೆ, ರೂಪ ಇದೆ, ಯೌವನ ಇದೆ, ಅಧಿಕಾರ ಇದೆ, ಎಲ್ಲ ಇದೆ. ಇಷ್ಟಿದ್ರೂ ಕೂಡ ಮಾನಸ್ತಂಭ ವಿವರ್ಜಿತ. ನಾವು ರಾಯರಲ್ಲಿ ನೋಡ್ಬೇಕ್ರಿ ಎಂತಹ ಗುಣ, ಎಂತಹ ಗುಣ. ಏನು ಸಂಪತ್ತು ರಾಯರು ಸಂಪಾದನೆ ಮಾಡಿದ್ ನೋಡಿದ್ರೆ ನಮ್ಗೆ ಅಬಾ ಅಂತ ಅನಿಸ್ತದೆ. ಎಲ್ಲ ತುಂಬಿದೆ, ಆದ್ರೆ ಮಾನಸ್ತಂಭ ವಿವರ್ಜಿತ. ಯಾರೇ ಹೋಗಿ ಬರ್ಲಿ, ದಯಾ ದಾಕ್ಷಿಣ್ಯ ವೈರಾಗ್ಯ ಎಲ್ಲ ಇದೆ ಅವ್ರ ಹತ್ರ. ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ, ಎಂತಹ ಪ್ರಹ್ಲಾದ ಅಂತಂದ್ರೆ ಕೃಷ್ಣಗ್ರಹ ಗೃಹೀತಾತ್ಮ. ಅವನಿಗೆ ಒಂದೇ ಒಂದು ಹುಚ್ಚಂತೆ, ಎಲ್ರಿಗೂ ಒಂದೊಂದು ಹುಚ್ಚು, ಒಂದೊಂದೇ ಹುಚ್ಚು ಇರುತ್ತೆ. ಕೆಲವರಿಗೆ ಆಟ ಅಂದ್ರೆ ಇಷ್ಟ, ಕ್ರಿಕೆಟ್ ಅಂದ್ರೆ ಆಯ್ತು ಜೀವ ಬಿಡ್ತಾರೆ. ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ, ನೆಸ್ತ ಕ್ರೀಡನಕೋ ಬಾಲಹ ಅಂತ. ಆಟದ ಸಾಮಗ್ರಿಯನ್ನೇ ತೆಗೆದು ಬೀಸಾಡಿದವ, ನೆಸ್ತ ಕ್ರೀಡನಕ. ಆಟ ಚೆಂಡು ಎಂಥದ್ದು, ಬ್ಯಾಟ್ ಎಂಥದ್ದು ಅವನಿಗೆ ಆಗುತ್ತಿಲ್ಲ, ತೆಗೆದು ನೋಡುವವನೇ ಅಲ್ಲ ಅಂತೆ. ಆದ್ರೆ ಆಟ ಅಂದ್ರೆ ಯಾವುದಂದ್ರೆ ಕೃಷ್ಣಗ್ರಹ ಗೃಹೀತಾತ್ಮ. ಕೃಷ್ಣ ಅಂತದಾದ್ರೆ ಮುಗಿದೋಯ್ತು, ಕೃಷ್ಣ ಅಂದ್ರೆ ದೇವರು, ನಾರಾಯಣ ಅಂತಾದ್ರೆ ಮುಗಿದೋಯ್ತು, ಇನ್ನೆಂಥದ್ದು ಬೇಡ. ಒಂದು ನಾವು ಹೇಳ್ತೇವಲ್ಲ, ಎಂಥದ್ದು ಬರ, ಒಂದು ಪಿಶಾಚಿ ಹಿಡಿದಿದೆ. ಯಾವ ಪಿಶಾಚಿ ಅಂದ್ರೆ ಕೃಷ್ಣ ಎಂಬ ಪಿಶಾಚಿ ಹಿಡಿದಿದೆ. ಒಂದು ಪಿಶಾಚಿ ಹಿಡಿದ್ರೆ ಅದು ಹೇಳಿದ್ದೇ ಮಾಡಬೇಕು, ಮತ್ತೊಂದು ಇಲ್ಲವೇ ಇಲ್ಲ. ಹಾಗೆ ಪ್ರಹ್ಲಾದನಿಗೆ ದೇವರು ಅಂತ ಒಂದು ಗ್ರಹ ಆವೇಶ ಆಗಿಬಿಟ್ಟು ಮತ್ತೆಂಥದೂ ರುಚಿಸುವುದಿಲ್ಲ ಅವನಿಗೆ. ಊಟಕ್ಕೆ ಕರೆದ್ರೆ ಕೃಷ್ಣ 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 ಅಂತ ಹೇಳ್ತಾನೆ, ಮಲಗು ಅಂತ ಹೇಳಿದ್ರೆ ಕೃಷ್ಣ 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 ಅಂತ ಹೇಳ್ತಾನೆ. ಅದು ಬಿಟ್ಟು ಮತ್ತೊಂದು ಶಬ್ದನೇ ಇಲ್ಲ ಅವನಿಗೆ, ಇನ್ನೋದ್ರಲ್ಲಿ ಆಸಕ್ತಿಯೇ ಇಲ್ಲ. ಸಹಜವಾದ್ದು, ಸಹಜವಾಗಿ ಮಕ್ಕಳಿಗೆ ಆಟ ತಿನ್ನುವುದು ಅಂದ್ರೆ ಇಷ್ಟ. ಪ್ರಹ್ಲಾದನಿಗೆ ಸಹಜವಾಗಿ ದೇವರು ಅಂದ್ರೆ ಇಷ್ಟ. ಹೇಳ್ತದೆ ಭಾಗವತ, ಇದ್ದಕ್ಕಿದ್ದಾಗೆ ನಗ್ತಾ ಇರ್ತ, ಕ್ವಚಿತ್ ಹಸತಿ, ಇದ್ದಕ್ಕಿದ್ದಾಗೆ ಅಳ್ತಾನೆ ಅಂತೆ ರೌತಿ, ಇದ್ದಕ್ಕಿದ್ದಾಗೆ ಓಡ್ತಾನೆ ಅಂತೆ, ಇದ್ದಕ್ಕಿದ್ದಾಗೆ ಸಂಗೀತ ಮಾಡ್ತಾನೆ ಅಂತೆ. ಎಂಥದಿದು? ಹೌದು ಅಂತ ಹೇಳ್ತದೆ ಭಾಗವತ, ಇದೊಂಥರದ ಹುಚ್ಚು. ಯಾವ ಹುಚ್ಚು ಅಂತಂದ್ರೆ ದೇವರ ಹುಚ್ಚು. ಹಾಗಾಗಿ ದೇವರ ನೆನಪಾದಾಗ, ದೇವರು ಮಾಡಿದ ಅನುಗ್ರಹವನ್ನು ನೆನೆಸಿದಾಗ ಕಣ್ ತುಂಬ ನೀರು ಹಾಕ್ತಾನೆ ಅಂತೆ. ನಮ್ಮ ಸ್ವಾಮಿ ಎಷ್ಟು ಅನುಗ್ರಹ ಮಾಡಿದ, ಎಷ್ಟು ಅನುಗ್ರಹ ಮಾಡಿದ ಅಂತ ಕಣ್ಣೀರು ಹಾಕ್ತಾನೆ ಅಂತೆ. ದೊಡ್ಡವರ ಉಪಕಾರವನ್ನು ನಾವು ನೆನಪಿಸಿದ್ರೆ ನಮಗೆ ಕಣ್ಣೀರು ತಡೆಯಲಿಕ್ಕಾಗುವುದಿಲ್ಲ. ಕೆಲವೊಂದ್ಸಲ ನಮಗೆ ಉಪಕಾರ ಮಾಡಿದವರು ನಮ್ಮ ಕಣ್ಣ ಮುಂದೆ ಬಂದು ನಿಂತರೆ, ಅಯ್ಯೋ ಗುರುಗಳು ಎಷ್ಟು ಉಪಕಾರ ಮಾಡಿದ್ರು, ಎಷ್ಟು ಪಾಠ ಹೇಳಿದ್ರು ಅಂತ ನಾವು ಮನಸ್ಸಲ್ಲಿ ಆಲೋಚನೆ ಮಾಡಿದರೆ ಮಾತಾಡಲಿಕ್ಕಾಗುವುದಿಲ್ಲ. ಕಂಠ ಸ್ತಬ್ಧವಾಗಿ ಬಿಡುತ್ತದೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಪ್ರಹ್ಲಾದನಿಗೆ ದೇವರು ನೆನಪು ಮಾಡಿಕೊಂಡ್ರೆ, ಸರ್ವಸ್ವವನ್ನು ಕೊಟ್ಟ ದೇವರು ಯಾವಾಗ ಮನಸ್ಸಲ್ಲಿ ಬಂದರೂ ತನ್ನಷ್ಟಕ್ಕೆ ಕಣ್ಣೀರು ಧಾರಾಕಾರವಾಗಿ ಇಳಿತದೆ. ದೇವರು ಮಾಡಿದ ವಿಚಿತ್ರ ವ್ಯಾಪಾರ, ಪ್ರಹ್ಲಾದನನ್ನು ದೇವರು ಹೀಗೆ ಮಾಡಿದ, ಅಪ್ಪ ಹಿರಣ್ಯಕಶಿಪುವನ್ನು ಹಿಂಗೆ ಮಾಡಿದ, ನಗಲಿಕ್ಕೆ ಪ್ರಾರಂಭ ಮಾಡ್ತಾನೆ ಪ್ರಹ್ಲಾದ. ಅಯ್ಯಯ್ಯೋ ದೇವರು ಯಾಕೆ ಹೀಗೆ ಮಾಡ್ತಾನೆ ಅಂತ ಹಸತಿ, ನೋಡುವವರಿಗೆ ಹುಚ್ಚ ಅಂತ. ಹೌದು, ಯಾವ ಹುಚ್ಚು? ದೇವರ ಹುಚ್ಚು. ಇದು ಹುಚ್ಚು ಹಿಡಿದಿದೆ ಅಂತ ದಾಸರು ಹೇಳ್ತಾರಲ್ಲ, ಅಂತಹ ಹುಚ್ಚು ಪ್ರಹ್ಲಾದನಿಗಿತ್ತು. ಹಾಗಾಗಿ ಅವನು ಎಲ್ಲೆಲ್ಲಿ ಹೋಗ್ತಾನೆ, ಪಿಬನ್ ಶಯಾನಃ ಅಶ್ನನ್ ಪ್ರವಿಚರನ್ ಬ್ರುವನ್ ಏನಿದ್ರೂ ಕೂಡ ಕೃಷ್ಣ 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 ಅಂತ. ಅದು ಬಿಟ್ಟರೆ ಮತ್ತೊಂದು ಶಬ್ದ ಇಲ್ಲ ಪ್ರಹ್ಲಾದನಲ್ಲಿ. ಇದೆಲ್ಲ ಗುಣಗಳ ರಾಶಿ ರಾಶಿ ಪ್ರಹ್ಲಾದನಲ್ಲಿ ಇರತಕ್ಕಂತಹದ್ದು ಭಾಗವತ ಅದು ಪಟ್ಟಿ ಮಾಡಿದೆ. ಹಾಗಾಗಿ ಎಂಥದೂ ಆಲೋಚನೆ ಇಲ್ಲ ಅವನಿಗೆ, ಪ್ರಹ್ಲಾದನಿಗೆ. ದೇವರೊಂದು ತಲೆಯಲ್ಲಿ ಕೂತು ಭಗವಂತನನ್ನೇ ಚಿಂತನೆ ಮಂತನೆ ಮಾಡಿಕೊಂಡು ಭಗವದ್ಗುಣದಲ್ಲಿ ಮುಳುಗಿ ಇರತಕ್ಕಂತಹ ಮಹಾಶಕ್ತಿ ಅದು ಪ್ರಹ್ಲಾದ. ಅದು ಸಹಜ ಸಿದ್ಧವಾಗಿರತಕ್ಕಂತಹದ್ದು ಭಗವದ್ ಭಕ್ತಿ. ಕಂಡರೆ ಬಾರದು ಹೇಳ್ತಾರಲ್ಲ, ಕೇಳಿದರೆ ಬಾರದು, ತನ್ನಷ್ಟಕ್ಕೆ ಬರಬೇಕದು. ಪ್ರೀತಿ ಹೇಳೋದುಂಟು ನನ್ನಲ್ಲಿ ಪ್ರೀತಿ ಮಾಡಿ ಅಂತ. ಮಾಡ್ಲಿಕ್ಕಾಗುತ್ತ ಅದು? ಮಾಡ್ಲಿಕ್ಕಾಗುವುದಲ್ಲ, ಅದು ಬರಬೇಕಷ್ಟೇ. ಹಾಗೆ ದೇವರಲ್ಲಿ ಪ್ರೀತಿ ಮಾಡಿ ಮಾಡಿ ಅಂದ್ರೆ ಎಂಥದ್ದು ಮಾಡೋದು? ಅದು ಮಾಡ್ಲಿಕ್ಕಾಗುವುದಿಲ್ಲ. ಅದು ಮಡಿಕೆ ಅಂತಾದ್ರೆ ಮಾಡಬಹುದು, ಅನ್ನದ ಮುದ್ದೆ ಅಂದ್ರೆ ಮಾಡಬಹುದು. ಈ ಭಕ್ತಿಯನ್ನು ಮಾಡ್ಲಿಕ್ಕಾಗತ್ತ? ಭಕ್ತಿ ಬರಬೇಕಷ್ಟೇ. ದೇವರ ಮಹಾತ್ಮ್ಯ ಜ್ಞಾನವನ್ನು ಅನುಸಂಧಾನ ಮಾಡಿ ದೇವರ ಮಾಡುವ ಉಪಕಾರವನ್ನು ನೆನೆಸಿದಾಗ ಮನಸ್ಸು ಕರಗಿ ಅದು ಪ್ರೇಮ ಬರಬೇಕಷ್ಟೇ. ಅದು ಪ್ರಹ್ಲಾದನಿಗೆ ಸಹಜವಾಗಿ ಬಂದಿತ್ತು, ನಾರದರ ಅನುಗ್ರಹನೂ ಅದಕ್ಕೆ ಸೇರಿತ್ತು, ದೊಡ್ಡವರ ಉಪದೇಶ, ಜೀವ ಸ್ವಭಾವ ಎಲ್ಲ ಸೇರಿ ಪ್ರಹ್ಲಾದ ಒಂದು ಭಕ್ತಿಯ ಸಾಕಾರ ಮೂರ್ತಿಯಾಗಿ ಮೆರೆದ ಅಂತ ಭಾಗವತ ಪ್ರಹ್ಲಾದನನ್ನು ಚಿತ್ರಿಸಿದೆ. ಹೆಸರೇ ಹೇಳುವ ಹಾಗೆ ಅದು ಪ್ರಹ್ಲಾದ. ಪ್ರಹ್ಲಾದ ಅಂದ್ರೆ ಆನಂದ. ಪ್ರಹ್ಲಾದ ಯಾವುದರಿಂದ ಆನಂದ? ಪ್ರಕೃಷ್ಟನಾದ ಭಗವಂತನಿಂದ ಆಹ್ಲಾದ. ದೇವರಿಂದ ಆನಂದವನ್ನು ಅನುಭವಿಸುವಂತಹ ಮಹಾಶಕ್ತಿ ಅದು. ಒಬ್ಬೊಬ್ಬರಿಗೆ ಒಂದೊಂದರಿಂದ ಆನಂದ ಅಲ್ವಾ? ದಾಸರ ಹೇಳ್ತಾರಲ್ಲ, ತನಯರಿಂದ ಆನಂದ ಕೆಲವರಿಗೆ, ಮನೆಯಿಂದ ಆನಂದ ಕೆಲವರಿಗೆ, ಪ್ರಹ್ಲಾದನಿಗೆ ದೇವರಿಂದ ಆನಂದ ಅಂತ. ಯಾಕೆ ಒಬ್ಬೊಬ್ಬರಿಗೆ ಒಂದೊಂದರಿಂದ, ಇವನಿಗೆ ಪ್ರಹ್ಲಾದ, ಪ್ರಕೃಷ್ಟನಾದ ಭಗವಂತನಿಂದ ಆನಂದವನ್ನು ಅನುಭವಿಸುವ ಶಕ್ತಿ ಅದು ಪ್ರಹ್ಲಾದ. ಯಾಕೆ ಅಂತಂದ್ರೆ ಅವನು ಸ್ವರೂಪನೇ ಪ್ರಕೃಷ್ಟವಾದ ಹ್ಲಾದ, ಆನಂದಮಯವಾದ್ದು ಅಂದ್ರೆ ಸಜ್ಜೀವ. ಇವ ಸಜ್ಜೀವನಾದ್ದರಿಂದ ಭಗವಂತನ ಚಿಂತನೆ ಮಂತನೆ, ಭಗವಂತನ ಸ್ಮರಣೆ, ಇದರಿಂದ ಆನಂದವನ್ನು ಅನುಭವಿಸುವವ. ಅಷ್ಟೇ ಅಲ್ಲ, ಪ್ರಕೃಷ್ಟರಾದವರಿಗೆಲ್ಲ ಹ್ಲಾದ ಕೊಡುವವ. ಅವನ ಕಥೆ ಕೇಳಿದ್ರೆ ಕೇಳಿದವರಿಗೆಲ್ಲ ಆನಂದ ಅಂತ. ಪ್ರಹ್ಲಾದ ಪ್ರಕೃಷ್ಟರಾದವರಿಗೆ ಆ ಪ್ರಹ್ಲಾದನ ಕಥೆ ಭಾರಿ ಆನಂದ ಕೊಡುವಂತಹದ್ದು. ಹೇಗೆ? ಮೋಕ್ಷ ಸ್ವರೂಪದ ಆನಂದ ಕೊಡುವ ತನಕ ಪ್ರಹ್ಲಾದ ಕೈಬಿಡುವುದಿಲ್ಲ. ಅಂತಹ ಪ್ರಹ್ಲಾದ ನಿಜವಾಗಿ ಪ್ರಹ್ಲಾದ. ನಮ್ಮ ರಾಹಯರು ಹಾಗೆ ಪ್ರಹ್ಲಾದ. ಯಾಕೆ ಅಂತಂದ್ರೆ ಆನಂದ ತೀರ್ಥರನ್ನು ನಂಬಿದವರು, ಆನಂದ ತೀರ್ಥದ ಮತದಲ್ಲಿ ಬಂದವರು, ಆನಂದ ತೀರ್ಥ ಶಾಸ್ತ್ರಕ್ಕೆ ಭಾರಿ ಸೇವೆಯನ್ನು ಸಲ್ಲಿಸಿದವರು. ಹಾಗಾಗಿ ಸೇವಿಸುತ್ತಾ ಪ್ರಹ್ಲಾದವನ್ನು ಅನುಭವಿಸಿದವರು, ಸೇವಿಸಿದವರಿಗೆಲ್ಲ ಆನಂದವನ್ನು ಕೊಟ್ಟವರು, ಕೊಡಿಸುವವರು. ಪ್ರಹ್ಲಾದ ಪ್ರಕೃಷ್ಟವಾದ ಪ್ರಹ್ಲಾದದ ಪ್ರಹ್ಲಾದನ ಕಥೆಯನ್ನು ಹೇಳ್ತಾ ಕಾವ್ಯಃ ವೃತಃ ಪೌರೋಹಿತ್ಯಾಯ ಹಿರಣ್ಯಕಶಿಪು ಪುರೋಹಿತರನ್ನು ಆರಿಸಿಕೊಂಡ. ಎಷ್ಟೇ ದುಷ್ಟರಿರಲಿ ಅವರಿಗೆ ಪುರೋಹಿತರು ಜ್ಯೋತಿಷ್ಕರು ಎಲ್ಲ ಬೇಕವರಿಗೆ. ಎದುರಿಂದ ನಾಸ್ತಿಕರವರು ಎಲ್ಲ ನಾನೇ ನಾನೇ ಅಂತ ಹೇಳುವವರು, ಆದ್ರೆ ಒಬ್ಬ ಪುರೋಹಿತ ಅಂತ ಬೇಕು, ಒಬ್ಬ ಜ್ಯೋತಿಷ್ಕ ಅಂತ ಬೇಕು. ಯಾರಾದ್ರೂ ಪ್ರಶ್ನವರು ಕೇಳಿದ್ರೆ ಹೌದ್ರಿ ಬೇಕ್ರಿ ನಮ್ಗೆ ಕೊನೆ ಕಾಲಕ್ಕೆ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಕೊನೆ ಕಾಲ ಯಾವಾಗ ಹೇಳ್ತಲೇ ಇರ್ತಾರೆ. ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ, ಗುಟ್ಟಿನಲ್ಲಿ ಅದನ್ನೇ ನಂಬ್ತಾರೆ. ಪೌರೋಹಿತ್ಯಾಯ ಕಾವ್ಯ ವೃತಃ ಶುಕ್ರಾಚಾರ್ಯರನ್ನು ವರಿಸಿಕೊಂಡಿದ್ದ ಒಂದು ಕ್ರಮ ಹಾಗೆ. ಪುರೋಹಿತರು ಇದ್ರೆ ಅವರ ಮಗನೇ ರಾಜನ ಮಗನಿಗೆ ಪಾಠ ಹೇಳಲಿಕ್ಕೆ. ನಮ್ಮಲ್ಲಿ ಹಾಗೆ ನೋಡಿ, ಒಂದು ಹುಡುಗನಿಗೆ ಉಪನಯನ ಮಾಡ್ತೇನೆ, ಅವನಿಗೆ ಸಂಧ್ಯಾ ವಂದನೆ ಕಲಿಸಬೇಕು, ಅಪ್ಪನಿಗೆ ಪುರುಸೋತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಅರ್ಥ. ಹಾಗಾಗಿ ಪುರೋಹಿತರ ಹತ್ರ ಹೇಳ್ತಾನೆ, ನನ್ನ ಮಗನಿಗೆ ಒಂದು ಪಾಠ ಹೇಳಿಕೊಡಿ, ಸಂಧ್ಯಾ ವಂದನೆ ಹೇಳಿಕೊಡಿ ಅಂತ. ಅಂದ್ರೆ ಪುರೋಹಿತರು ತನ್ನ ಮಗನನ್ನು ಕಳಿಸಿಕೊಡ್ತಾರೆ. ಹಾಗಾಯಿತು, ಹಿರಣ್ಯಕಶಿಪುವಿನ ಪುರೋಹಿತರು ಶುಕ್ರಾಚಾರ್ಯರು, ಅವರ ಮಕ್ಕಳು ಒಬ್ಬ ಅಲ್ಲ ಇಬ್ರು, ಚಂಡ ಮರ್ಕ ಎಂತ ಹೆಸರು ಹೇಳಿದ ಕೂಡಲೇ ತಲೆ ತಿರುಗುತ್ತೆ ನಮಗೆ. ಚಂಡ ಮರ್ಕ ಇಬ್ರು ಶುಕ್ರಾಚಾರ್ಯರ ಮಕ್ಕಳು, ಅವರನ್ನು ಪಾಠಕ್ಕೆ ಅಂತ ವ್ಯವಸ್ಥೆ ಮಾಡಿದ್ರು ಶುಕ್ರಾಚಾರ್ಯರು. ಹಿರಣ್ಯಕಶಿಪು ಒಪ್ಪಿದ. ಪಾಠಶಾಲೆ ಅಂದ್ರೆ ಎಲ್ಲೋ ಒಂದು ದೂರಕ್ಕೆ ಹೋಗಿ ಮಗನನ್ನು ಬಿಟ್ಟು ಅಲ್ಲಿ ಕಲಿಸಿಕೊಡೋದಲ್ಲ, ಸ್ವ ಅಂತಿಗೆ ಗೃಹಾಂತಿಗೆ ಮನೆಯ ಪಕ್ಕದಲ್ಲಿ ರಾಜ ಅಲ್ವಾ, ಅವನಿಂದ ಪಾಠಶಾಲೆ ಬೇರೆ ಬೇಕಾ? ಬೇಕಾದಷ್ಟು ಶ್ರೀಮಂತ ತನ್ನ ಮನೆಯಲ್ಲೇ ಒಂದು ವಿದ್ಯಾಪೀಠ ಅಂತ ಮಾಡಿತ್ತು, ಅದರಲ್ಲೇ ಪಾಠ. ಯಾರಾದ್ರೂ ಓದಬೇಕು ಅಂತ ಕಂಡ್ರೆ ಆ ಗುರುಕುಲಕ್ಕೆ ಬರಬೇಕು. ಪ್ರಹ್ಲಾದನಿಗೋಸ್ಕರ ಒಂದು ಸ್ಪೆಷಲ್ ಗುರುಕುಲ ಮಾಡಿದ್ದ. ಅಲ್ಲಿಗೆ ಚಂಡಾಮರ್ಕರು ಬರ್ತಿದ್ರು, ರಾಜನ ಮನೆಯಲ್ಲೇ ಪಾಠ. ಪಾಠ ನಡೆಯಿತು. ಹೇಗಿರ್ಬೋದು ಪಾಠ? ಪಾಠ ಶುಕ್ರಾಚಾರ್ಯರ ಮಕ್ಕಳು ರಾಜನ ಮಗನಿಗೆ ಪಾಠ ಹೇಳೋದು ಅಂತ ಒಂದು ಅಹಂ ಇತ್ತು, ಪಾಠ ಹೇಳಿದ್ರು. ಪ್ರಹ್ಲಾದನ ರೆಸ್ಪಾನ್ಸ್ ಹೇಗಿತ್ತು? ಭಾಗವತ ಹೇಳ್ತದೆ, ನಸಾದು ಮೇನೇ ಮನಸಾ, ಮನಸ್ಸಿನಿಂದ ಇಷ್ಟಪಡ್ಲಿಲ್ಲ. ಯಾಕೆ ಅಂದ್ರೆ ಸ್ವರೂಪ ಸದ್ಗ್ರಹ ಶ್ರಯಂ ಭಾಗವತ ಕಾರಣ ಹೇಳಿತು. ಸ್ವರೂಪ ಅಸತ್ ಗ್ರಹಾಶ್ರಯಂ, ಸ್ವರೂಪ ಅಸತ್ ಗ್ರಹಾಶ್ರಯಂ, ಅದು ಅವನಿಗೆ ಮನಸ ನಮೇನೆ ನಸ ಅದು ಮೇನೆ, ಮನಸ್ಸಿನಿಂದ ಅಭಿನಂದನೆ ಮಾಡಲಿಲ್ಲಂತೆ, ಆ ಪಾಠವನ್ನು ಅವನು ಮೆಚ್ಚಲೇ ಇಲ್ಲಂತೆ. ಅದು ಹಾಗಾಗ್ತದೆ ನೋಡಿ, ಒಳ್ಳೆಯ ಸ್ವೀಟ್ ಬಡಿಸಿರ್ತಾರೆ, ಆಮೇಲೆ ಪಾಯಸ ಬಡಿಸಿದರೆ ರುಚಿಯೇ ಆಗುವುದಿಲ್ಲ. ಯಾವತ್ತೂ ಹಾಗೆ, ಒಂದು ಸ್ವೀಟ್ ಬಂದ ಮೇಲೆ ಅದಕ್ಕಿಂತ ಜೋರು ಸ್ವೀಟ್ ಇದ್ದು ಮತ್ತೆ ಬಡಿಸಬೇಕು, ಆವಾಗ ಅದು ರುಚಿಸುವಂತಹದ್ದು. ಹಾಗಾಯ್ತು ಈ ಪ್ರಹ್ಲಾದನಿಗೆ. ಅವನಿಗೆ ಪಾಠ ಹೇಳಿದವರು ದೊಡ್ಡ ಸ್ವೀಟ್ ನಾರದರು. ಅವರು ಹೇಳಿದ ಮೇಲೆ ಇನ್ನೊಬ್ಬರದು ಪಾಠ ಹಿಡಿಸ್ತದ, ಅದು ಈ ಶುಕ್ರಾಚಾರ್ಯರ ಮಕ್ಕಳದು ಪಾಠ ಹಿಡಿಸಿತ ಅವನಿಗೆ. ನಸಾದ ಮೇಲೆ ಮನಸ್ಸ, ಅವನಿಗೆ ಮನಸ್ಸಿಂದಲೇ ಇಷ್ಟ ಪಡಲಿಲ್ಲ ಅಂದಿದೆ ಪಾಠ, ಏನು ಚೆನ್ನಾಗಿಲ್ಲ ಅಂದ ಅಂದ್ರೆ ಸುಮ್ಮನೆ ಕೂತಿತ್ತ, ಅದಕ್ಕೇನು ವಿರೋಧ ಅಂತೂ ಮಾಡಲಿಲ್ಲ, ಪ್ರತಿಭಟನೆ ಮಾಡಲಿಲ್ಲ. ನಸಾದ ಮೇಲೆ ಮನಸ್ಸ, ಇದು ಚೆನ್ನಾಗಿಲ್ಲ ಅಂತ ತೀರ್ಮಾನ ಮಾಡಿ ನಸುಶ್ರುವೆ ನಪಪಾಠ, ಅದನ್ನು ಮನೆ ಹೋಮ್ವರ್ಕ್ ಮಾಡಲೇ ಇಲ್ಲ, ಓದಲೇ ಇಲ್ಲ. ಯಾಕಂದ್ರೆ ಏನಿಲ್ಲ ಅದರಲ್ಲಿ, ಸತ್ವನೇ ಇಲ್ಲ, ತಿರುಳೇ ಇಲ್ಲ, ಹಾಗಾಗಿ ಅದನ್ನು ಓದಲಿಲ್ಲ. ಯಾಕೆ? ಅದು ಸ್ವರೂಪ ಅಸದ್ಗ್ರಹ ಆಶ್ರಯಿಸಿಕೊಂಡು ಇರತಕ್ಕ ಪಾಠ, ಆದ್ರಿಂದ ಅದನ್ನು ನಸಾದು ಮೇನೆ. ಅದೇನು ಸ್ವರೂಪ ಅಸತ್ ಗ್ರಹಾಶ್ರಯ? ಸ್ವರೂಪ ಅಸದ್ಗ್ರಹ ಅಂದ್ರೆ ಎಂತದು? ಸ್ವರೂಪ ಅಸದ್ಗ್ರಹ ಅಂತಂದ್ರೆ ಶುಕ್ರಾಚಾರ್ಯರು ಹೇಳಿದ ಶುಕ್ರಾಚಾರ್ಯರ ಮಕ್ಕಳು ಅಂತ ಪರಂಪರೆಯಲ್ಲಿ ಬಂದದ್ದು ಇಟ್ಟುಕೊಳ್ಳಿ. ಚಂಡಾಮೃಕರ ಪಾಠ ಏನಿತ್ತು ಅಂತಂದ್ರೆ ದೇವರೇ ಇಲ್ಲ ಅಂತ ಹೇಳುವ ಪಾಠ. ಯಾಕೆಂದ್ರೆ ಅದು ಹೊಸ ಟೆಸ್ಟ್ ಪುಸ್ತಕ ಆದದ್ದು, ಹಿರಣ್ಯಕಶಿಪು ಹೇಳಿ ಮಾಡಿಸಿದ್ದು, ಆದ್ರೆ ದೇವರಿಲ್ಲ ಅಂತ ಹೇಳಬೇಕು ಅಂತ ಹಾಗೆ ಹೇಳಿದ್ರು. ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದ ಆ ತಾಯಿಯ ಗರ್ಭದಲ್ಲಿ ಕೂತು ಓದಿದೇ ದೇವರು ಇದ್ದಾರೆ ಅಂತ. ಅದು ಅಪರೋಕ್ಷ ಜ್ಞಾನಿಗಳಾದ್ರೆ ನಾರದರು ಉಪದೇಶ ಮಾಡಿದ್ದರಿಂದ ಪೂರ್ತಿ ಒಪ್ಪಿಗೆ ಆಗಿತ್ತು ಅವನಿಗೆ. ದೇವರೇ ಇಲ್ಲ ಅಂತ ಹೇಳದಕ್ಕ ಪಾಠವನ್ನು ಹೇಗೆ ಒಪ್ತಾನೆ? ಸ್ವರೂಪ ಅಸತ್. ಸ್ವರೂಪ ಅಂದ್ರೆ ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ, ಅವನ ರೂಪವೇ ಅಸತ್. ದೇವರಿಗೆ ಸ್ವರೂಪವೇ ಇಲ್ಲ ಅಂತ ಹೇಳತಕ್ಕಂಥದ್ದು, ಅದನ್ನು ಆಶ್ರಯಿಸಿರತಕ್ಕಂತಹ ಪಾಠ ನಮನಸಾ ಸಾಧು ಮೇಲೆ. ಅವನಿಗೆ ಇಷ್ಟ ಆಗ್ಲಿಲ್ಲ, ದೇವರು ಇಲ್ಲ ಅನ್ನತಕ್ಕಂತಹ ಪಾಠ ಅವನಿಗೆ ಇಷ್ಟ ಆಗ್ಲಿಲ್ಲ. ಸ್ವರೂಪ ಅಸದ್ಗ್ರಹಾಶ್ರಯಂ. ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ, ದೇವರು ಇದ್ದಾನೆ ಅವನಿಗೊಂದು ಆಕಾರ ಇಲ್ಲ ಅಂತ. ದೇವರಿಗೊಂದು ಆಕಾರ ಇಲ್ಲ, ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತಾರೆ. ನೀರು ಅದಕ್ಕೊಂದು ಆಕಾರ ಉಂಟ? ನೀರಿಗೆ ಆಕಾರ ಇಲ್ಲ, ನಮ್ಮ ದೇವರಿಗೂ ಒಂದು ಆಕಾರ ಇಲ್ಲ ಅಂತ. ದೇವರಿಗೆ ಆಕಾರ ಇಲ್ಲದಿದ್ರೆ ನಮಗೆ ಎಲ್ಲಿಂದ್ರಿ ಆಕಾರ ಬರೋದು? ನಮಗೆ ವಿಕಾರ ಬರಬೇಕಷ್ಟೇ. ದೇವರಿಗೆ ಆಕಾರ ಇಲ್ಲ ಅಂತಂದ್ರೆ ತತ್ಸೃಷ್ಟ್ವಾ ತದೇವ ನ ಪ್ರಾವಿಶತೆ ತಚ್ಚತ್ಯಚ್ಚಾಭವತ್. ನಮಗೆ ಈ ಆಕಾರ ಇರುವುದು ಯಾವುದರಿಂದ ಅಂದ್ರೆ ಒಳಗೆ ಭಗವಂತ ಕೂತದ್ರಿಂದ. ಒಂದು ಲತೆ ಇದೆ ಅಂತ ಇಟ್ಕೊಳ್ಳಿ, ಆ ಲತೆ ನಿಲ್ಲಬೇಕಾಗಿದ್ರೆ ಒಂದು ಅದಕ್ಕೆ ಊರುಗೋಲು ಬೇಕು, ಒಂದು ಮರ ಬೇಕು. ಮರ ತೆಗೆದು ಬಿಟ್ರೆ ಲತೆ ಸ್ಥಿತಿಯೇ ಇಲ್ಲ ಅಂತಾಗಿಬಿಡುತ್ತೆ. ಬಳ್ಳಿ ಏಕವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಅದು ಬದುಕಬೇಕಾದ್ರೆ ಏಕಾಕಿನಿ ಅಲ್ಲ, ಇನ್ನೊಂದು ಸಹಾಯ ಬೇಕೇ ಬೇಕು. ಬಳ್ಳಿಯ ಹಾಗೆ ಹೊರಗಿಂದ ಬಹಳ ಚಂದ ಹೂ ಕೊಡತಕ್ಕಂಥದ್ದು, ಅದಕ್ಕೆ ಆಶ್ರಯವಾಗಿರ್ತಕ್ಕಂತಹ ದೇವರು ಬೇಕೇ ಬೇಕು. ದೇವರು ಈ ಆಕಾರದಲ್ಲಿ ಇದ್ದದ್ರಿಂದ ನಮಗೊಂದು ಇದೊಂದು ಆಕಾರ ಇರುದು. ಅವ ಬಿಟ್ಟು ಹೋದ್ರೆ ಗೊತ್ತಾಗುತ್ತೆ ಇದಕ್ಕೇನು ಆಕಾರ ಅಂತ, ಅದು ಕೆಟ್ಟ ವಿಕಾರ ಅಂತ ಗೊತ್ತಾಗಿಬಿಡುತ್ತೆ, ಮನೆಯೊಳಗೆ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಹೀಗೆ ದೇವರಿಗೆ ಆಕಾರ ಇಲ್ಲ ಅಂತ ಹೇಳಿದ್ರೆ ಅದು ಹೇಗ್ರಿ ಒಪ್ಪುದು? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ದೇವರಿಗೆ ಕೈ ಇದೆ ಕಾಲಿದೆ, ತಮೇವಂ ವಿದ್ವಾನ್ ಅಮೃತ ಹೇಭವತಿ. ಮೋಕ್ಷ ಆಗಬೇಕಾಗಿದ್ರೆ ಈ ಉಪಾಸನೆ ಮಾಡಿ ಅಂತ ಹೇಳ್ತಾರೆ, ಇದೇ ನಿಜವಾದ ವಿದ್ಯೆ ಅಂತ. ವೇದ ಹೇಳಿಕೊಟ್ಟ ಮೇಲೆ ಮೋಕ್ಷ ವಿದ್ಯೆ ಹೇಳಿದ ಮೇಲೆ ದೇವರಿಗೆ ಆಕಾರ ಇಲ್ಲ ಅಂತ ಪಾಠ ಹೇಳಿದ್ರೆ ಪ್ರಹ್ಲಾದ ಒಪ್ತಾನ? ಸ್ವ ಅಂದ್ರೆ ಸ್ವತಂತ್ರನಾದ ಭಗವಂತ, ಅವನಿಗೆ ರೂಪ ಅಂದ್ರೆ ಆಕಾರ ಶೇಪ್ ಆಕೃತಿ, ಅದು ಅಸತ್ ಇಲ್ಲ ಅಂತ ಹೇಳತಕ್ಕಂತಹ ಗ್ರಹ ಜ್ಞಾನ, ಅದನ್ನು ಕೊಡದಕ್ಕ ಆಶ್ರಯಿಸತಕ್ಕಂತಹ ಪಾಠ ಅದನ್ನು ಅವನಿಗೆ ಇಷ್ಟ ಆಗಿಲ್ಲ. ದೇವರಿಗೆ ಆಕಾರ ಇಲ್ಲ ಅಂತ ಹೇಳತಕ್ಕಂತಹ ಪಾಠ ಅವತ್ತು ಕಲಿಸಿಕೊಟ್ಟಿದ್ರು ಚಂಡಾಮೃಕರು. ಒಂದು ಕ್ಲಾಸ್ ಮಾಡಿದ್ರು, ಹೊಸ ಕ್ಲಾಸ್ ಅಲ್ಲ, ಇವತ್ತಿನ ಕಾಲದಲ್ಲಿದ್ದದ್ದು ಅವತ್ತು ಇತ್ತು. ಅದನ್ನು ನಸಾ ಅದು ಮೇನೆ ಮನಸ, ಅವನು ಇಷ್ಟಪಡಲಿಲ್ಲ ಅಂತೆ. ಸ್ವರೂಪ ಅಸದ್ಗ್ರಹಾಶ್ರಯಂ. ಮೂರನೇ ಪಾಠ ಏನು? ಪ್ರಪಂಚವೇ ಸುಳ್ಳು ಅಂತ ಪಾಠ. ಅದು ಒಬ್ಬ ಹೇಳಿದ್ರೆ ಸರಿ, ಹತ್ತು ಜನ ಹಾಗೇ ಹೇಳ್ತಾರೆ, ಹತ್ತು ಜನ ಹೇಳಿದ್ರೆ ಮತ್ತೆ ಎಲ್ಲರೂ ಅದೇ ಮಂತ್ರ ಹೇಳುದು, ಪ್ರಪಂಚ ಸುಳ್ಳು ಸುಳ್ಳು ಮಿಥ್ಯ ವಿಶ್ವಂ ಮಿಥ್ಯ ವಿಶ್ವಂ ಮಿಥ್ಯ ವಿಶ್ವಂ ಮಿಥ್ಯ. ಹೌದಲ್ವಾ? ಹಾಗಾದ್ರೆ ನಿಮ್ಮ ಮನೆಯಿಂದ ನೀವು ಹೊರಗೆ ಬನ್ನಿ, ಮನೆ ಸುಳ್ಳಲ್ವಾ, ನಾನೇ ಮನೆ ಪ್ರವೇಶ ಮಾಡ್ತೇನೆ ಅಂತಂದ್ರೆ, ಏ ಅದಲ್ರಿ, ನಿಮಗೆ ಸುಮ್ಮನೆ ಹೇಳಿದ್ದಷ್ಟೇ, ವ್ಯವಹಾರಕ್ಕಲ್ಲ, ಹೇಳಲಿಕ್ಕೆ ಮಾತ್ರ ಅಂತ. ಪ್ರಪಂಚವನ್ನು ಮಿಥ್ಯ ಅಂತ ನಾವು ಸಾವಿರ ಸಲ ಹೇಳಬಹುದು, ಆದರೆ ಪ್ರಪಂಚ ಮಿಥ್ಯ ಅಂತ ಆಗುವುದಿಲ್ಲ ಅಲ್ವಾ? ಸ್ವರೂಪ ಅಂದ್ರೆ ಪ್ರಪಂಚದ ಸ್ವರೂಪ, ಅದನ್ನು ಅಸತ್ತು ಅಂದ್ರೆ ಮಿಥ್ಯ ಅಂತ ಹೇಳತಕ್ಕಂತಹ ಒಂದು ಗ್ರಹ, ಒಂದು ಜ್ಞಾನ, ಅದನ್ನು ಅದನ್ನು ಆಶ್ರಯಿಸತಕ್ಕಂತಹ ವಾದ ಪಾಠ ಅದನ್ನು ಇಷ್ಟಪಡಲಿಲ್ಲ. ಪ್ರಪಂಚವನ್ನು ಸುಳ್ಳು ಅಂತ ಹೇಳಿದ್ರೆ ದೇವರನ್ನು ಸತ್ಯ ಅಂತ ಒಪ್ಪುವುದು ಹೇಗ್ರಿ? ದೇವರು ಸೃಷ್ಟಿ ಮಾಡಿರತಕ್ಕಂತಹದ್ದು ಪ್ರಪಂಚ, ನಮಗೂ ದೇವರಿಗೂ ಒಂದು ಮಾಧ್ಯಮ ಇದ್ರೆ ಅದು ಪ್ರಪಂಚ. ಈ ಪ್ರಪಂಚದಿಂದ ದೇವರ ಪ್ರಪಂಚನವನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ. ನಮಗೂ ದೇವರಿಗೂ ಒಂದು ಮಾಧ್ಯಮ ಇರುವುದು ಒಂದೇ, ದೇವರಿದ್ದಾನೆ, ದೇವರ ಅಸ್ತಿತ್ವಕ್ಕೆ ನಂಬಿಕೆಗೆ ಒಂದು ಆಶ್ರಯವಾದ್ದು ಈ ಪ್ರಪಂಚ. ಇದನ್ನೇ ಸುಳ್ಳು ಅಂತ ಹೇಳಿದ್ರೆ ದೇವರಲ್ಲಿ ವಿಶ್ವಾಸ ಮಾಡೋದು ಹೇಗೆ? ಸ್ವರೂಪ, ಪ್ರಪಂಚದ ಸ್ವರೂಪಕ್ಕೆ ಅಸತ್, ಅಸತ್ವ, ಮಿಥ್ಯಾತ್ವ ಅಂತ ಗ್ರಹಿಸ್ತಕ್ಕಂತಹ ಗ್ರಹ, ಅದನ್ನು ಆಶ್ರಯಿಸಿರತಕ್ಕಂತಹ ಪಾಠಂ ನ ಸಾಧು ಮೇನೇ ಮನಸಾ. ಅವನು ಅದು ಇಷ್ಟಪಡಲೇ ಇಲ್ಲಂತೆ. ಸ್ವರೂಪ ಅಂತಂದ್ರೆ ಕೊನೆಗೊಂದು ಹೇಳಿದ್ರು ಚಂಡಾಮರ್ಕಡದೊಂದು ಕ್ಲಾಸ್ ಇತ್ತು, ಅದರಲ್ಲಿ ಏನು ಅಂದ್ರೆ ಎಲ್ಲರೂ ಒಂದೇ ಅಂತ ಹೇಳುವ ಪಾಠ. ಒಂದೇ ಅಂದ್ರೆ ನಾನು ನೀವು ಎಲ್ಲ ಒಂದೇ ಅಂತ, ಎಲ್ಲಾ ಸ್ವರೂಪಗಳು ಒಂದೇ ಅಂತ ಹೇಳತಕ್ಕಂಥದ್ದು. ಪ್ರಹ್ಲಾದನಿಗೆ ಅದು ಇಷ್ಟ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ನನ್ನ ಅಪ್ಪನನ್ನು ನೋಡಿದ್ರೆ ಗೊತ್ತಾಗುತ್ತೆ, ನನ್ನನ್ನು ನೋಡಿದ್ರೆ ಗೊತ್ತಾಗುತ್ತೆ. ಅಪ್ಪನ ಸ್ವರೂಪ ಬುದ್ಧಿಯೇ ಬೇರೆ, ಮಗನ ಬುದ್ಧಿ ಸ್ವಭಾವವೇ ಬೇರೆ, ಎರಡು ಒಂದಾಗುತ್ತೆ ಹೇಗೆ? ವಿರುದ್ಧ ಧರ್ಮ ಧರ್ಮಿತ್ವ ಇದೆ ಅಲ್ಲ. ಅಪ್ಪನ ಧರ್ಮ ಮಗನಲ್ಲಿಲ್ಲ, ಮಗನ ಧರ್ಮ ಅಪ್ಪನಲ್ಲಿಲ್ಲ. ಅಪ್ಪನನ್ನು ಕಂಡ್ರೆ ಮಗನಿಗಾಗುದಿಲ್ಲ, ಮಗನ ಬುದ್ಧಿ ಕಂಡ್ರೆ ಅಪ್ಪನಿಗಾಗುದಿಲ್ಲ. ಒಂದೇ ಮನೆಯಲ್ಲಿ, ಬೇರೆ ಬೇರೆ ಬಿಡಿ, ಒಂದೇ ಮನೆಯಲ್ಲಿ ಅಪ್ಪನ ಅಮ್ಮನ ಅಪ್ಪನ ಮಗನ ಸ್ವಭಾವವೇ ಭಿನ್ನ ಭಿನ್ನವಾಗಿರುವಾಗ ಒಂದು ಅಂತ ಹೇಳೋದು ಹೇಗೆ? ಸ್ವರೂಪ ಅಸತ್. ಸ್ವರೂಪ ಅಂದ್ರೆ ಜೀವ ಬ್ರಹ್ಮರ ಸ್ವರೂಪ, ಅದು ಒಂದು ಅನ್ನತಕ್ಕಂತಹ ಪ್ರಕ್ರಿಯೆ ಅಸತ್ ಅಂತ ಹೇಳತಕ್ಕಂತಹ, ಅದನ್ನು ಆಶ್ರಯಿಸಿರತಕ್ಕಂತಹ ಪಾಠ ನಸಾದು ಮೇನೆ. ಅವನಿಗೆ ಇಷ್ಟ ಆಗ್ಲಿಲ್ಲ ಅಂತೆ ಜೀವ ಬ್ರಹ್ಮ ಒಂದು ಅಂತ ಹೇಳತಕ್ಕಂತಹ ವಾದ ಪ್ರಹ್ಲಾದರಿಗೆ ಇಷ್ಟ ಆಗಿಲ್ಲ. ಯಾಕಂದ್ರೆ ನಾರದರು ಗರ್ಭದಲ್ಲಿರುವಾಗ ಹೇಳಿದ್ದೇ ಇದನ್ನು, ಭಗವಂತನ ಪಾರಮ್ಯವನ್ನೇ ಹೇಳಿದ್ದು, ಭಗವಂತನ ಮಹತ್ವವನ್ನೇ ಹೇಳಿದ್ದು, ಭಗವಂತ ಒಳಗೆ ರಕ್ಷಣೆ ಮಾಡುವ ಬಗೆ ಹೇಗೆ ಅಂತ ಪ್ರಹ್ಲಾದ ಕ್ಷಣ ಕ್ಷಣಕ್ಕೆ ತಾನು ಅನುಭವಿಸಿದ್ದ. ದೇವರು ರಕ್ಷಣೆ ಮಾಡುವ ಮುಖವನ್ನು ತಾನು ಅನುಭವಿಸಿದ್ದು. ಕೊನೆಗೆ ಅದು ಇಲ್ವೇ ಇಲ್ಲ ಅಂತ ಹೇಳಿದ್ರೆ ಪ್ರಹ್ಲಾದ ಇಷ್ಟಪಡೋದಾದ್ರೆ ಹೇಗೆ? ನಾನು ರಕ್ಷಿತ, ದೇವರು ರಕ್ಷಕ, ಇಂತಹ ಸಂಬಂಧ ಇರುವಾಗ ದೇವರನ್ನು ಸುಳ್ಳು ಅಂತ ಹೇಳೋದು ಹೇಗೆ? ಕೊನೆಗೆ ಒಂದು ಸ್ವರೂಪವಾದ ಅಂತ, ಸ್ವಭಾವವಾದ ಅಂತ, ಸ್ವಭಾವವಾದವನ್ನು ಒಪ್ಪಲಿಲ್ಲ ಅಂತ. ಸ್ವರೂಪ ಅಸತು ಅಂತ ಹೇಳದಕ್ಕ ಗ್ರಹ ನೋಡಿ, ಇಡೀ ವೇದಾಂತಕ್ಕೆ ಒಂದು ಮಹತ್ವ ಬರುವುದಿದ್ರೆ ಮಧ್ವಾಚಾರ್ಯರು ಹೇಳಿದ ಸ್ವಭಾವವಾದದಿಂದ, ಇಲ್ಲದಿದ್ರೆ ಒಂದು ಪ್ರಶ್ನೆ ಯಾವತ್ತೂ ನಮ್ಮ ಹತ್ರ ಉಳಿಯುವಂತಹದ್ದು. ಪ್ರಶ್ನೆ ಏನವರದು, ನಾಸ್ತಿಕರದ್ದು ಪ್ರಶ್ನೆ ಏನು ಅಂತಂದ್ರೆ, ದೇವರು ಅಂಧಂತ ಮಸ್ಸನ್ನು ಕೊಟ್ರೆ ನಿಷ್ಕರುಣಿ ಆಗ್ತಾನೆ ಅಂತ ಈ ಪ್ರಶ್ನೆ. ಹಾಗಾಗಿ ಆ ಅಂಧಂತ ಮಸ್ಸನ್ನು ಕೊಡತಕ್ಕಂತಹ ದೇವರು ನಿಷ್ಕರುಣಿ ಅಂತ ಹೇಳತಕ್ಕಂತಹ ವಾದ ಅವರದು. ಅದಕ್ಕೆ ಉತ್ತರ ಯಾವ ವೇದಾಂತಿಗಳಿಗೂ ಕೊಡ್ಲಿಕ್ಕಾಗಿಲ್ಲ, ಕೊಟ್ಟವರಿದ್ರೆ ಮಧ್ವಾಚಾರ್ಯರು ಮಾತ್ರ ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಏನು ಉತ್ತರ ಕೊಟ್ಟರು? ಸ್ವಭಾವ ಅಂತ. ದೇವರಲ್ಲ, ಅವರವರ ಸ್ವಭಾವಕ್ಕನುಗುಣವಾಗಿ ಭಗವಂತ ಫಲವನ್ನು ಕೊಡತಕ್ಕಂಥದ್ದು ಸ್ವಭಾವವಾದ ಅಂತ. ಈ ಸ್ವಭಾವವಾದವನ್ನು ನಾವು ಒಪ್ಪದೇ ಹೋದ್ರೆ ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಬೇರೊಂದು ಉತ್ತರ ಕೊಡಿ, ಚಾಲೆಂಜ್, ಬೇರೆ ಉತ್ತರನೇ ಇಲ್ಲ. ಇದೊಂದು ಇದೆ ಏನು ಅಂತಂದ್ರೆ, ದೇವರು ಅಂಧಂತ ಮಸ್ಸನ್ನು ಯಾಕೆ ಕೊಟ್ಟ ಅಂತ ಕೇಳ್ತಾರೆ. ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಅವರ ಹತ್ರ. ಹಾಗಾದ್ರೆ ಅಂಧಂತ ಮಸ್ಸನ್ನು ಯಾಕೆ ಕೊಟ್ಟ? ಅಂಧಂತ ಮಸ್ಸೇ ಇಲ್ಲ, ದೇವರು ನಿಷ್ಕರುಣಿ ಅಲ್ಲ, ದೇವರು ಪಕ್ಷಪಾತಿ ಅಲ್ಲ, ಎಲ್ರಿಗೂ ಆನಂದವನ್ನೇ ಕೊಡುವವ ಅಂತಾದ್ರೆ ಸಂಸಾರದಲ್ಲಿ ಯಾಕೆ ದುಃಖ ಕೊಟ್ಟ ದೇವರು? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ದೇವರು ನಿಷ್ಕರುಣಿ ಆಗುದಿಲ್ಲ ಸಂಸಾರದಲ್ಲಿ? ಪಕ್ಕದ ಮನೆಯವನಿಗೆ ಭಾರಿ ಆರಾಮದಲ್ಲಿ ಇಡ್ತಾನೆ, ನಮ್ಮ ಮನೆಯನ್ನು ಬಹಳ ಕಷ್ಟದಲ್ಲಿ ಇಡ್ತಾನೆ, ದೇವರು ನಿಷ್ಕರುಣಿ ಯಾಕಾದ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು. ಹಾಗಾಗಿ ಸ್ವಭಾವವಾದ ಬೇಕೇ ಬೇಕು. ಕರ್ಮವಾದ ಒಪ್ಪಿದರೂ ಕೊನೆಗೆ ಸ್ವಭಾವವಾದಕ್ಕೆ ನಾವು ಶರಣು ಹೊಂದಲೇಬೇಕು. ಆದ್ರಿಂದ ಸ್ವರೂಪ ಅಸತ್, ಸ್ವರೂಪ ಅಂದ್ರೆ ಸ್ವಭಾವ, ಸ್ವಭಾವವನ್ನು ಅಸತ್ ಅಂತ ಹೇಳತಕ್ಕಂತಹ ಗ್ರಹ ಉಂಟಲ್ಲ, ಅದನ್ನು ಆಶ್ರಯಿಸಿರತಕ್ಕಂತಹ ವಾದ ನಸಾದು ಮೇನೇ. ಸ್ವರೂಪಕ್ಕೆ ಮಹತ್ವ ಕೊಡಲಿಲ್ಲ ಅಂತಾದ್ರೆ ಅದನ್ನು ಒಪ್ಪಲಿಕ್ಕಾಗುವುದಿಲ್ಲ. ಅದರಿಂದ ಸ್ವರೂಪ ಅಸದ್ ಗ್ರಹಾಶ್ರಯಂ ನಸಾದು ಮೇನೇ ಮನಸ. ಅವನು ಯಾವುದೂ ಇಷ್ಟ ಆಗಲಿಲ್ಲ ಪ್ರಹ್ಲಾದನಿಗೆ. ಚಂಡಾಮರ್ಕರು ಒಂದು ಪಾಠ, ಎರಡು ಪಾಠ, ಮೂರು ಪಾಠ, ಯಾವುದೂ ಇಷ್ಟ ಆಗಲಿಲ್ಲ. ಆದರೂ ಪಾಠ ಕೇಳ್ತಾ ಇದ್ದ ಪ್ರಹ್ಲಾದ. ಪ್ರಹ್ಲಾದನ ಅಪ್ಪನಿಗೆ ಒಂದ್ಸಲ ಮನಸ್ಸಾಯ್ತು, ಮಗ ಹೇಗೆ ಓದ್ತಾನೆ ಅಂತ ನೋಡ್ಬೇಕು. ನಾವಾದ್ರೆ ಮಗ ಹೇಗೆ ಓದ್ತಾನೆ ಮೇಷ್ಟ್ರ ಹತ್ರನೇ ಕೇಳುದು. ಮೇಷ್ಟ್ರ ಹೇಳ್ತಾರೆ ಪರವಾಗಿಲ್ಲ, ಪರವಾಗಿಲ್ಲ ಅಂದ್ರೆ ಓದುದಿಲ್ಲ ದಡ್ಡ ಅಂತ ಅರ್ಥ. ಪರವಾಗಿಲ್ಲ ನೋಡಿ, ಪ್ರೋಗ್ರೆಸ್ ಕಾರ್ಡ್ ನೋಡಿ, ಒಂದರಲ್ಲಿ ಸ್ವಲ್ಪ ಕೆಂಪು ಮಾರ್ಕ್ ಉಂಟು, ಮತ್ತೊಂದ್ರೆ ಎಲ್ಲರೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆ ಕೆಂಪು ಮಾರ್ಕ್ ಹಾಕಿದ್ದು ಯಾರು, ಒಳ್ಳೆ ಮಾರ್ಕ್ ಹಾಕಿದ್ದು ಯಾರು, ಅವರೇ ತಿದ್ದುದು, ಅವರೇ ಪೇಪರ್ ವ್ಯಾಲ್ಯೂಯೇಷನ್ ಮಾಡುದು ಅವರೇ. ಅದರಿಂದ ಅವರೇ ಹೇಳುದು, ಅವರ ಶಿಷ್ಯನ ಮಹಿಮೆ ಅವರೇ ಹೇಳಬೇಕು. ಹಿರಣ್ಯಕಶಿಪುವಿನಿಂದ ಕಲಿಬೇಕಾದ ಕೆಲವು ಅಂಶಗಳುಂಟು. ಹಿರಣ್ಯಕಶಿಪು ಏನು ಮಾಡಿದ ಗೊತ್ತೋ, ಅವನು ಚಂಡಾಮರ್ಕರ ಹತ್ರ ಹೋಗಿ ಕೇಳಲಿಲ್ಲ ನನ್ನ ಮಗ ಹೇಗೆ ಓದ್ತಾನಾ, ಅವ್ರು ಹೇಳಿ ಹೇಳ್ತಾರೆ ಓದ್ತಾರೆ ಅಂತ ಹೇಳಲೇಬೇಕು. ಇಳಿದಿದ್ರೆ ಏಕೋಪಾಧ್ಯಾಯ ಶಾಲೆ, ಏಕ ಶಿಕ್ಷಕ ಶಾಲೆ, ಅದು ಮುಚ್ಚಬೇಕಿತ್ತು ಅಷ್ಟೇ. ಪ್ರಹ್ಲಾದ ಓದೋದಿಲ್ಲ ಅಂತ ಹೇಳಿದ್ರೆ ಅವರಿಗೆ ಮೇಷ್ಟ್ರಿ ಕೆಲಸ ಇಲ್ಲ ಅಂತ ಆಗಿಬಿಡುತ್ತೆ, ಕೊನೆಗೆ ಶಾಲೆನೇ ಮುಚ್ಚಿದ್ರು, ಜೀವನ ಹೇಗೆ? ಹಾಗಾಗಿ ಚೆನ್ನಾಗಿ ಓದ್ತಾನೆ ಅಂತ ಹೇಳಲೇಬೇಕು. ಹಿರಣ್ಯಕಶಿಪು ಮೇಷ್ಟ್ರ ಹತ್ರ, ಚಂಡಾಮರ್ಕರ ಹತ್ರ, ಶುಕ್ರಾಚಾರ್ಯ ಹತ್ರ ಕೇಳಲಿಕ್ಕೆ ಹೋಗಿಲ್ಲ ನನ್ನ ಮಗ ಹೇಗೆ ಓದ್ತಾನೆ ಅಂತ. ಒಂದು ದಿವಸ ತಾನೇ ಕರೆದಂತೆ, ಕರೆದು ಕೇಳ್ತಿದ್ದ, ನಿತ್ಯ ಕೇಳ್ತಿದ್ದಂತೆ. ಅಪ್ಪ ಇವತ್ತು ಏನು ಪಾಠ ಆಯಿತು, ಏನು ಹೇಳಿದ್ರು, ನೀನೇನು ಕೇಳಿದಿ, ಓದಿದ್ಯಾ ಅಂತ ಅಪ್ಪ. ಇದು ನೋಡಿ, ನಾವು ಮಾಡಬೇಕಾದ್ದು ಲೌಕಿಕವಾಗಿ ನಾನು ಹೇಳ್ತಾ ಇಲ್ಲ, ಅಧ್ಯಾತ್ಮದ ಬಗ್ಗೆ ನಾವು ನಿತ್ಯ ನಾವು ಕೇಳಬೇಕಾದ್ದು. ಹಿರಣ್ಯಕಶಿಪು ಅಷ್ಟೇ ಮ್ಯಾಥ್ಸಿನ ಬಗ್ಗೆ ಪರೀಕ್ಷೆ ಮಾಡ್ತಿರ್ಲಿಲ್ಲ, ಸೈನ್ಸಿನ ಬಗ್ಗೆ ಕೇಳ್ತಿರ್ಲಿಲ್ಲ, ದೇವರ ಬಗ್ಗೆ ಕೇಳ್ತಿದ್ದ. ಏನು ದೇವರ ಬಗ್ಗೆ ಕಲ್ತಿದ್ದಿ ಅಂತ ಅವನಿಗೆ ತಲೆ ಬಿಸಿ ಆದ್ದದ್ದು ಒಂದೇ ಅವನಿಗೆ. ಹಾಗಾಗಿ ಮಗ ಅಧ್ಯಾತ್ಮದಲ್ಲಿ ಮುಂದುವರೆದಿದ್ದಾನ, ಮುಂದುವರಿಬಾರದು ಅಂತಿತ್ತು ಅವನಿಗೆ. ಅವನು ಹಿರಣ್ಯಕಶಿಪುವೇ ಸರ್ವೋತ್ತಮ ಅಂತ ಹೇಳಬೇಕು ಅಂತಿತ್ತು. ಹಾಗಾಗಿ ಅಧ್ಯಾತ್ಮದ ಬಗ್ಗೆ ಅವನು ಕೇಳ್ತಿದ್ದ, ಮಗ ನೀನೇನು ಓದಿದ್ದಿ ಅಂತ ನಿತ್ಯ ಪರೀಕ್ಷೆ ಮಾಡ್ತಿದ್ದ. ನಾವಿದನ್ನು ಚಿಂತನೆ ಮಾಡಬೇಕಾದ್ತು. ನನ್ನ ಮಕ್ಕಳು ಸಂಧ್ಯಾ ವಂದನೆ ಮಾಡ್ತಾರೆ, ನನ್ನ ಮಕ್ಕಳಿಗೆ ಧರ್ಮದ ಬಗ್ಗೆ ಏನು ಗೊತ್ತು, ಮಹಾಭಾರತದ ಬಗ್ಗೆ ಏನು ಗೊತ್ತು, ಭಾಗವತದ ಬಗ್ಗೆ ಏನು ಗೊತ್ತು, ನಾವು ಕೇಳಿ ಅವರಿಗೆ ತಿದ್ದಬೇಕಾದ ನಮ್ಮ ಜವಾಬ್ದಾರಿ. ಮಕ್ಕಳ ಪರೀಕ್ಷೆಯನ್ನು ಇನ್ನೊಬ್ಬರ ಹತ್ರ ನಾವು ಮಾಡಿಸುವುದಲ್ಲ, ಮಕ್ಕಳ ಬಗ್ಗೆ ನಾವೇ. ಇದ್ರೆ ಅಧ್ಯಾಪಕರ ಹತ್ರ ಹೋಗಿ ಜಗಳ ಆಡೋದು, ನೀವು ಸುಮ್ಮನೆ ಮಾರ್ಕ್ ಕೊಡ್ಲಿಲ್ಲ, ನನ್ನ ಮಗ ಹೇಳ್ತಾನೆ ಚೆನ್ನಾಗಿ ಬರೆದಿದ್ದಂತೆ, ನೀವೇ ಮಾರ್ಕ್ ಕೊಡ್ಲಿಲ್ಲಂತೆ, ಹೌದಾ ಅಂತ ಮೇಷ್ಟ್ರ ಹತ್ರ ಗಲಾಟೆ ಮಾಡುವ ಪ್ರಸಂಗ ಇರ್ತದೆ. ಹಾಗಾಗಿ ನಾವೇ ಮಕ್ಕಳ ಹತ್ರ ಕೇಳಿ ನಾವು ಪರೀಕ್ಷೆ ಮಾಡುವುದನ್ನು ಇಟ್ಟುಕೊಂಡ್ರೆ ನಮಗೂ ಕ್ಷೇಮ, ಮಕ್ಕಳಿಗೂ ಕ್ಷೇಮ. ಇದು ಹಿರಣ್ಯಕಶಿಪು ನಿತ್ಯ ತಾನು ಮಾಡತಕ್ಕಂತಹದ್ದು. ಹಿರಣ್ಯಕಶಿಪು ಒಂದು ದಿವಸ ಮಗನನ್ನು ಕರೆದು ಪರೀಕ್ಷೆ ಮಾಡತಕ್ಕಂತಹ ಒಂದು ಘಟ್ಟ ಬಂದ್ರೆ ಪ್ರಹ್ಲಾದ ಹತ್ರ ಕಲಿಬೇಕು. ದಾಸವ ಸನ್ನತಾರಿ ಅಂಗ್ರಹಿ, ಎಂತ ಸ್ವಭಾವ ನೋಡಿವನಿಗೆ. ಅಪ್ಪನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದ, ಅರ್ಧ ಅಪ್ಪ ಕರಗಿದ. ನಮಸ್ಕಾರ ಮಾಡಿದ ಕೂಡಲೇ ಏನ್ ಖುಷಿ ಆಯ್ತು, ಅಯ್ಯೋ ನನ್ನ ಮಗ ನಮಸ್ಕಾರ ಮಾಡಿದ. ಅಪ್ಪ ಅಮ್ಮನಿಗೆ ಮತ್ತೆಂತದ್ದು ಬೇಕ್ರಿ, ಎಂತ ಕಾಲ ಬಂದಿದೆ ಅಂದ್ರೆ ಅಪ್ಪ ಅಮ್ಮನೆ ಮಕ್ಕಳಿಗೆ ನಮಸ್ಕಾರ ಮಾಡುವ ಕಾಲ ಬಂದಿದೆ. ತಿರುಗಮೃಗ ಆಯ್ತು ನೋಡಿ, ಮಗ ನಮಸ್ಕಾರ ಮಾಡಿದ ಪ್ರಹ್ಲಾದ. ಅಪ್ಪನಿಗೆ ಸಂತೋಷ ಆಯ್ತು, ಮಗ ಬಾ ಅಂತೇಳಿ ನೆತ್ತಿಯನ್ನು ಮೂಸಿದ, ಪ್ರೀತಿ ಮಾಡಿದ, ಆಲಿಂಗನೆ ಮಾಡಿದ, ತೊಡೆ ಮೇಲೆ ಕೂಡಿಸಿದ, ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅಪ್ಪ ಏನ್ ಕಲ್ತಿದ್ದಿ ಹೇಳ್ತೀಯಾ?